ಡಿವಿಡಿ ನಂಬರ್ 13, ವಿಸಿಡಿ ನಂಬರ್ 85, ಕ್ಯಾಸೆಟ್ ನಂಬರ್ 552, ಇಂದ್ರಪ್ರಸ್ಥ, ಮುರುಳಿ ದಿನಾಂಕ 21/6/1965, ನುಡಿಸಿರೋ ದಿನಾಂಕ 8/9/2003. ಗೀತೆ ಆಗಿದೆ, ಭೋಲೆನಾಥಗಿಂತ ನಿರಾಳ ಬೇರೆ ಯಾರೂ ಇಲ್ಲ. ಭೋಲಾನಾಥ್ ಸದಾ ಶಿವನಿಗೆ ಹೇಳಲಾಗುತ್ತೆ. ಮುಗ್ಧರ ಸ್ವಾಮಿ ಅಂತ ಯಾರಿಗೆ ಹೇಳಲಾಗುತ್ತೆ? ಯಾರು ಸದಾ ಕಲ್ಯಾಣಕಾರಿ ಆಗಿದಾರೋ ಅವರೇ ಭೋಲಾನಾಥ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಕೆಲವೊಮ್ಮೆ ಕಲ್ಯಾಣಕಾರಿ ಆಗಿದ್ದಾರೆ, ಕೆಲವೊಮ್ಮೆ ಶಿವ ಆಗಿದ್ದಾರೆ, ಕೆಲವೊಮ್ಮೆ ಅಶಿವ ಆಗಿದ್ದಾರೆ, ಆಗ ಅವರಿಗೆ ಭೋಲೆನಾಥ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿವಶಂಕರನ ವ್ಯತ್ಯಾಸವನ್ನ ಚೆನ್ನಾಗಿ ತಿಳ್ಕೊಳ್ಳಲಾಗಿದೆ. ಏನ್ ವ್ಯತ್ಯಾಸ ಇದೆ? ಶಾರೀರಿಕ ರೂಪದಲ್ಲಿ ವ್ಯತ್ಯಾಸ ಇದೆನಾ ಅಥವಾ ಆತ್ಮಿಕ ರೂಪದಲ್ಲಿ ವ್ಯತ್ಯಾಸ ಇದೆನಾ? ಶಿವ ಮತ್ತೆ ಶಂಕರನಲ್ಲಿ ಆತ್ಮದ ಲೆಕ್ಕದಿಂದ ವ್ಯತ್ಯಾಸ ಇದೆನಾ ಅಥವಾ ಶರೀರದ ಲೆಕ್ಕದಿಂದ ವ್ಯತ್ಯಾಸ ಇದೆನಾ ಅಥವಾ ವ್ಯಕ್ತಿತ್ವದ ಲೆಕ್ಕದಿಂದ ವ್ಯತ್ಯಾಸ ಇದೆನಾ? ಪರ್ಸನಾಲಿಟಿ ವ್ಯಕ್ತಿತ್ವದಿಂದ ಒಂದೇ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಹೇಳಲಾಗುತ್ತೆ. ಶಿವ ಮತ್ತೆ ಶಂಕರ ಪರ್ಸನಾಲಿಟಿಯಿಂದ ಒಂದೇ ಆಗಿದ್ದಾರೆ. ಆದ್ರೆ ಆತ್ಮಗಳು ಇಬ್ರು ಬೇರೆ ಬೇರೆ ಆಗಿದ್ದಾರೆ. ಶಂಕರನಿಗೆ ಮೂರನೇ ನೇತ್ರವನ್ನ ತೋರಿಸಲಾಗುತ್ತೆ. ಆ ಮೂರನೇ ನೇತ್ರ ಯಾವ ನೇತ್ರ ಅಂತ ಹೇಳಲಾಗುತ್ತೆ? ಶಿವ ನೇತ್ರ. ಶಿವನೇತ್ರ ನಮ್ಮ ನಿಮ್ಮ ಕಣ್ಣುಗಳ ತರ ಅಡ್ಡವಾಗಿರೋದಿಲ್ಲ. ಹೇಗಿರುತ್ತೆ? ನೇರವಾಗಿರುತ್ತೆ, ನಿಂತಿರುತ್ತೆ. ಗಮನ ಕೊಟ್ಟು ನೋಡಿದೀರಾ? ಯಾಕೆ ಶಿವನೇತ್ರವನ್ನ ನೇರವಾಗಿ ತೋರಿಸ್ತಾರೆ? ಯಾಕೆಂದ್ರೆ ಅವನು ಸದಾ 24 ಗಂಟೆನು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರೋನಾಗಿರ್ತಾನೆ. ಶಿವ ಅಥವಾ ಶಂಕರ? ಶಿವನೇತ್ರ. ಇನ್ನು ಉಳಿದ ಎಲ್ಲಾ ದೇವತೆಗಳಿಗೂ ತಮ್ಮ ತಮ್ಮ ನೇತ್ರಗಳು ಇರುತ್ತೆ. ಬ್ರಹ್ಮನಿಗೂ ತಮ್ಮ ನೇತ್ರಗಳಿದಾವೆ, ವಿಷ್ಣುವಿಗೂ ತಮ್ಮ ನೇತ್ರಗಳಿದಾವೆ, ಅದೇ ರೀತಿ ಶಂಕರನಿಗೂ ಸಹ ತಮ್ಮ ನೇತ್ರಗಳಿದಾವೆ. ಆದ್ರೆ ಆ ನೇತ್ರಗಳು ಸದಾ ನೇರವಾಗಿರೋದಿಲ್ಲ, ನಿಂತಿರೋದಿಲ್ಲ.
ಮನೆ ಆತ್ಮಿಕ ಸ್ಥಿತಿಯನ್ನೇ ಲಗಾತಾರ ಕೋಯ್ ಫರಾರ ಹೋ ಸಕಿ ಸದಾ ಸಾನುಕೂಲ ನೀ
ಅಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ನಿರಂತರವಾಗಿ ಸದಾ ಯಾರು ಸ್ಥಿತ ಆಗಿರೋದಿಲ್ಲ
ಏನು ಶಿವ ಹೇಳ್ತೀನಿ ನೀನೆ
ಒಂದು ಶಿವನೇತ್ರನೇ ಆಗಿದೆ. ಹಾಗಾಗಿ ಮೊದಲನೇ ವ್ಯತ್ಯಾಸ ಇದಾಗಿದೆ. ಶಿವ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತನಾಗಿದ್ದಾನೆ ಸದಾ ಕಾಲದವರೆಗೂ. ಅದಕ್ಕೆ ಸದಾ ಶಿವ ಅಂತ ಹೇಳಲಾಗುತ್ತೆ. ಇನ್ನು ಉಳಿದ ದೇವತೆಗಳೇನಿದಾರೋ ಅವರಿಗೆ ಸದಾ ಶಿವ ಅಂತ ಹೇಳೋದಿಲ್ಲ. ಅವರಲ್ಲಿ ಸ್ವಲ್ಪ ಆದ್ರೂ ಸ್ವಲ್ಪ ಕೊರತೆ ದುರ್ಬಲತೆ ಇರುತ್ತೆ. ಆದ್ರೆ ಒಬ್ಬ ದೇವತೆ ಯಾವ ರೀತಿ ಆಗಿದ್ದಾರೆ ಅಂದ್ರೆ ಎಲ್ಲಾ ದೇವತೆಗಳ ಮಧ್ಯದಲ್ಲಿ ಶಿವನ ಜೊತೆ ಸ್ಥಾಪನೆ ಮಾಡ್ಕೊಳ್ತಾರೆ. ಅಂತ ಪುರುಷಾರ್ಥವನ್ನ ಮಾಡ್ತಾರೆ. ಯಾವ ಪುರುಷಾರ್ಥ ಆಗಿದೆ? ದೇವತೆಗಳು ಯಾವ ಪುರುಷಾರ್ಥವನ್ನ ಮಾಡುವಂತರಾಗಿರ್ತಾರೆ? ಇನ್ನು ಅಸುರರು ಯಾವ ಪುರುಷಾರ್ಥವನ್ನ ಮಾಡ್ತಾರೆ? ಭಲೆ ದೇವತೆಗಳಾಗಿರುವುದು ಅಥವಾ ಅಸುರರಾಗಿರುವುದು ಒಬ್ಬ ಪರಮಾತ್ಮನನ್ನ ನೆನಪು ಮಾಡೋ ಪುರುಷಾರ್ಥವನ್ನೇ ಮಾಡಿದ್ದಾರೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆ ಪರಮಾತ್ಮನನ್ನ ಎಲ್ಲರೂ ನೆನಪು ಮಾಡಿದ್ದಾರೆ. ಈ ತಪಸ್ಸನ್ನ ಎಲ್ಲರೂ ಮಾಡಿದ್ದಾರೆ. ಮೂವತ್ಮೂರು ಕೋಟಿ ದೇವತೆಗಳ ಮಧ್ಯದಲ್ಲಿ ಒಂದು ಮೂರ್ತಿ ಈ ತಪಸ್ಸನ್ನ ಮಾಡೋದ್ರಲ್ಲಿ ತುಂಬಾನೇ ತೀಕ್ಷ್ಣವಾಗಿ ಮುಂದುವರಿತಾರೆ. ಅದು ಯಾವ ಮೂರ್ತಿ ಆಗಿದೆ? ಶಂಕರನ ಮೂರ್ತಿ ಆಗಿದೆ. ಹಾಗಾಗಿ ಶಿವ ಮತ್ತೆ ಶಂಕರನ ಜೋಡಿಸಿ ಒಂದು ಮಾಡಿಲ್ಲ. ಶಿವ ಮತ್ತೆ ವಿಷ್ಣುನ ಜೋಡಿಸಿ ಒಂದು ಮಾಡಿಲ್ಲ. ಯಾರನ್ನ ಜೋಡಿಸಿ ಒಂದು ಮಾಡಿದ್ದಾರೆ? ಶಿವ ಮತ್ತೆ ಶಂಕರನ್ನ ಜೋಡಿಸಿ ಒಂದು ಮಾಡಿದ್ದಾರೆ. ಖಂಡಿತವಾಗಿ ಶಂಕರನ್ನ ಧ್ಯಾನ ಮಗ್ನದಲ್ಲಿ ಏನು ಕುತ್ಕೊಂಡಿರೋದನ್ನು ತೋರಿಸ್ತಾರೆ. ಚಿತ್ರಗಳಲ್ಲಿ ಆ ಚರಿತ್ರೆ ಈ ಮಾತನ್ನ ಸಿದ್ಧಪಡಿಸುತ್ತೆ. ಆ ಚಿತ್ರವನ್ನು ಸಿದ್ಧಪಡಿಸುತ್ತೆ. ಜಾಸ್ತಿ ಸಂಖ್ಯೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಶಂಕರ ಶಿವನ ಜೊತೆ ಸಮಾನತೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೆ.
ಅದಕ್ಕೆ ಶಿವ ಮತ್ತೆ ಶಂಕರನ ಜೋಡಿಸಲಾಗಿದೆ. ಜಗತ್ತು ಪ್ರಾಕ್ಟಿಕಲ್ ಸ್ವರೂಪವನ್ನ ಒಪ್ಕೊಳ್ಳುತ್ತೆ, ಕೇವಲ ಹೇಳೋದ್ರಿಂದ ಕೇಳೋದ್ರಿಂದ ಒಪ್ಪೋದಿಲ್ಲ. ತಿಳಿಸಲಾಗಿದೆ ಶಿವ ಮತ್ತೆ ಶಂಕರನ ವ್ಯತ್ಯಾಸವನ್ನ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಶಿವಲಿಂಗ ಅಂತ ಹೇಳಲಾಗುತ್ತೆ. ಶಂಕರಲಿಂಗ ಅಂತ ಹೇಳೋದಿಲ್ಲ.
ದೂಸರೆ ದೇವತಾಕ್ಕೆ ಸಾಕೇನೆ ಬ್ರಹ್ಮಲಿಂಗ.
ಬೇರೆ ದೇವತೆಗಳ ಜೊತೆ ಆ ರೀತಿ ಹೇಳೋದಿಲ್ಲ ಬ್ರಹ್ಮಲಿಂಗ ಅಂತ.
ವಿಷ್ಣುಲಿಂಗ
ಅಂತಾನು ಹೇಳೋದಿಲ್ಲ. ಯಾರಿಗೆ ಹೇಳಲಾಗುತ್ತೆ? ಶಿವಲಿಂಗ ಅಂತ ಹೇಳಲಾಗುತ್ತೆ. ಶಂಕರ್ಲಿಂಗ ಅಂತ ಯಾಕೆ ಹೇಳೋದಿಲ್ಲ? ಶಂಕರ ರಾತ್ರಿ ಅಂತ ಯಾಕೆ ಹೇಳೋದಿಲ್ಲ? ಶಿವರಾತ್ರಿ ಅಂತ ಯಾಕೆ ಹೇಳಲಾಗುತ್ತೆ? ಇದಕ್ಕೆ ಕಾರಣ ಏನಾಗಿದೆ? ಕಾರಣ ಏನಾದ್ರೂ ಇರ್ಬೇಕಲ್ವಾ? ಏಕೆಂದ್ರೆ ಲಿಂಗ ಎಂತ ಇಂದ್ರಿಯ ಆಗಿದೆ ಅಂದ್ರೆ ಅದು ಕಾಮ ವಿಕಾರದ ಸೂಚಕ ಆಗಿದೆ. ಒಂದೇ ಶಕ್ತಿ ಆ ರೀತಿ ಇದೆ, ಆ ಇಂದ್ರಿಯದ ಮೇಲೆ 33 ಕೋಟಿ ದೇವತೆಗಳಿಗೂ ಸಹ ವಿಜಯವನ್ನ ಕೊಡಿಸುತ್ತೆ. ಆ ಶಕ್ತಿ ಯಾವ್ದಾಗಿದೆ? ಶಿವ ಆಗಿದ್ದಾರೆ. ಇನ್ನು ವಿಜಯಿ ಆಗೋರಲ್ಲಿ ಮೊದಲನೇ ನಂಬರ್ ಯಾರ್ದಾಗಿದೆ? ಶಂಕರದಾಗಿದೆ. ಅದಕ್ಕೆ ಶಂಕರನಿಗೆ ಇಷ್ಟೊಂದು ಶಕ್ತಿಯನ್ನ ತೋರಿಸಲಾಗಿದೆ. ಸಾಗರ ಮಂಥನ ಆದಾಗ ಏನ್ ಬಂತು? ಹಾಲ ಹಾಲ ವಿಷ ಹೊರಗಡೆ ಬಂತು. ವಿಷ ವಿಕಾರವನ್ನ ತೆಗೆದು ಹಾಕ್ಬೇಕಾಗುತ್ತೆ. ಆ ಹಾಲ ಹಾಲ ವಿಷವನ್ನ ಕುಡಿದ್ರು ಉಳಿದ ದೇವತೆಗಳಲ್ಲಿ ಅಷ್ಟೊಂದು ಶಕ್ತಿ ಇದ್ದಿದ್ದಿಲ್ಲ ಆ ವಿಷಯ ವಿಕಾರಗಳ ವಿಷವನ್ನ ನಿಂದನೆಯ ವಿಷವನ್ನ ಕುಡಿಲಿಕ್ಕೆ. ಅದನ್ನ ಕುಡಿದ್ಮೇಲೆ ಸಹ ತಮ್ಮ ಶಕ್ತಿಯನ್ನ ಖಾಯಂಆಗಿ ಮಾಡಿ ಇಟ್ಕೊಳ್ತಾರೆ. ದೊಡ್ಡ ದೊಡ್ಡ ಪುರುಷಾರ್ಥವನ್ನ ಮಾಡುವಂತಹ ದೊಡ್ಡ ದೊಡ್ಡ ತಪಸ್ವಿಗಳು ಆಗಿದ್ದಾರೆ. ಎಲ್ಲರೂ ಡೌನ್ ಆಗ್ತಾ ಹೋದ್ರು. ಮಾಯೆ ಯಾರನ್ನು ಬಿಡೋದಿಲ್ಲ. ಇಂದ್ರಿಯ ಜೀತ್ ಅಂದ್ರೆ ಇಂದ್ರಿಯಗಳಿಗೆ ಯಾರು ವಿಜಯಿ ಆಗಿರ್ತಾರೋ ಅವರು ಜಗಜ್ಜೀತ್ ಅಂದ್ರೆ ಜಗತ್ತಿಗೆ ವಿಜಯಿ ಆಗ್ತಾರೆ. ನೆಪೋಲಿಯನ್ ಆಗಿರ್ಬೋದು, ಮುಸೆಲಿಯನ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಹಿಸ್ಟ್ರಿಯಲ್ಲಿರೋ ಜಗತ್ತಿನ ಅತಿ ದೊಡ್ಡ ಸಮ್ರಾಟನೇ ಯಾಕಾಗಿರ್ಬಾರ್ದು? ಒಂದ್ ವೇಳೆ ಅವರು ತಮ್ಮ ಇಂದ್ರಿಯಗಳ ಮೇಲೆ ವಿಜಯಿ ಆಗುವಂತಹ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಅವರು ವಿಶ್ವದ ಮೇಲೆ ವಿಜಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಂಕರನಿಗೆ ಗಾಯನ ಮಾಡಲಾಗಿದೆ. ಏನು? ವಿಶ್ವನಾಥ್. ಅವನ ನೆನಪಾರ್ಥದಲ್ಲಿ ಇವತ್ತನ್ನು ಧ್ವಜಾರೋಹಣ ಮಾಡಿದಾಗ ಏನಂತ ಹಾಡ್ತಾರೆ?
ವಿಶ್ವ ವಿಜಯ ಕರಕೇ ವಿಕಲಾದೇ.
ವಿಶ್ವವನ್ನ ವಿಜಯ ಮಾಡಿ ತೋರಿಸು. ಧ್ವಜದಲ್ಲಿ ಮೂರು ವಸ್ತ್ರಗಳಿರುತ್ತಲ್ವಾ? ಭಾರತದ ಧ್ವಜನೇ ಆಗಿದೆ. ಅದರಲ್ಲಿ ಕೆಳಗಡೆ ಹಸಿರು ಬಣ್ಣವನ್ನ ತೋರಿಸಲಾಗುತ್ತೆ. ಮಧ್ಯದಲ್ಲಿ ಬಿಳಿ ಬಣ್ಣವನ್ನ ತೋರಿಸಲಾಗುತ್ತೆ. ವಿಷ್ಣುವಿನ ಸಾತ್ವಿಕ ಬಣ್ಣದ ಸಂಕೇತ ಆಗಿದೆ. ಇನ್ನು ಮೇಲ್ಗಡೆ ಕೇಸರಿ ಬಣ್ಣವನ್ನ ತೋರಿಸಲಾಗುತ್ತೆ. ಕ್ರಾಂತಿಯ ಸೂಚಕ ಆಗಿದೆ. ಇಡೀ ವಿಶ್ವದಲ್ಲಿ ಯೋಗ ಬಲದ ಆಧಾರದ ಮೇಲೆ ಆ ರೀತಿ ಸಮೂಚಿ ಕ್ರಾಂತಿಯನ್ನ ಮಾಡಲಾಗುತ್ತೆ. ಇಡೀ ವಿಶ್ವದ ಅಧಿಕಾರ ಆ ಒಬ್ಬ ಶಂಕರ ದೇವತೆ ಪ್ರಾಪ್ತಿಯಾಗುತ್ತೆ. ಇನ್ನು ಬಟ್ಟೆಯ ಧ್ವಜ ಏನಿದೆಯೋ ಅದು ವಿಶ್ವಕ್ಕೆ ವಿಜಯವನ್ನ ತಂದ್ಕೊಡೋದಿಲ್ಲ. ಈ ಸೃಷ್ಟಿಯಲ್ಲಿ ಮೊದಲು ಯಾವಾಗೋ ವಿಶೇಷವಾಗಿ ಭಾರತದಲ್ಲಿ ಖಂಡಿತವಾಗಿ ಅಂತ ಮೂರು ವ್ಯಕ್ತಿತ್ವಗಳಿದ್ದಾರೆ. ಅವರು ಇಡೀ ವಿಶ್ವದ ಮೇಲೆ ಯೋಗ ಬಲದಿಂದ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡಿದ್ರು. ಮಕ್ಕಳು ಶಿವಶಂಕರನ ವ್ಯತ್ಯಾಸವನ್ನ ಚೆನ್ನಾಗಿನೇ ತಿಳ್ಕೊಂಡಿದ್ದಾರೆ. ಏನ್ ವ್ಯತ್ಯಾಸ ಇದೆ? ಶಂಕರನ ರಾಜಯೋಗಿ ರೂಪದಲ್ಲಿ ತೋರಿಸಲಾಗುತ್ತೆ. ಏನಂತ ಹೇಳ್ತಾರೆ? ಯೋಗೇಶ್ವರ್ ಅಂದ್ರೆ ಯೋಗಿಗಳ ಈಶ್ವರನಾಗಿದ್ದಾನೆ, ಕಂಟ್ರೋಲರ್ ಆಗಿದ್ದಾನೆ. ಶಿವನಿಗೆ ಈ ರೀತಿ ಹೇಳೋದಿಲ್ಲ, ಖಂಡಿತವಾಗಿ ಶಿವ ಅವನಲ್ಲಿ ಪ್ರವೇಶ ಮಾಡ್ತಾನೆ. ಶಿವ ಎಂತ ಚೈತನ್ಯ ತತ್ವ ಆಗಿದ್ದಾರೆ ಅಂದ್ರೆ ಅವರು ಯಾವತ್ತೂ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ಇನ್ನು ಉಳಿದ ದೇವತೆಗಳು ಎಲ್ಲರೂ ಜನನ ಮರಣ ಚಕ್ರದಲ್ಲಿ ಬರ್ತಾರೆ. ಕೆಲವರು ಹೇಳ್ತಾರೆ ಶಂಕರ ಅಂತ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ಈ ಮಾತು ವಾಸ್ತವದಲ್ಲಿ ರಹಸ್ಯಮಯ ಆಗಿದೆ. ಅರ್ಥ ಮಾಡ್ಕೊಳ್ಳುವಂತಹ ಮಾತಾಗಿದೆ.
ಇನ್ನು ಈ ಸೃಷ್ಟಿಯಲ್ಲಿ ಯಾರು ಸಾಕಾರ ರೂಪದಲ್ಲಿ ಐದು ತತ್ವಗಳ ಶರೀರ ಧಾರಣೆ ಮಾಡಿಕೊಂಡು ಬಂದಿದ್ದರೋ
ಆ ಐದು ತತ್ವಗಳನ್ನ ಒಂದ್ಸಲ ಎಲ್ಲರೂ ಬಿಡ್ಲೇಬೇಕಾಗುತ್ತೆ. ಒಂದು ಶಿವ ತತ್ವನೇ ಆ ರೀತಿ ಆಗಿದೆ, ಅವನು ಯಾವತ್ತು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ಮತ್ತೆ ಜನ್ಮ ಕೊಟ್ಟು ಬೇರೆಯವ್ರನ್ನ ಜನನ ಮರಣ ಚಕ್ರದಲ್ಲಿ ಪ್ರವೇಶನೂ ಮಾಡಿಸೋದಿಲ್ಲ.
ಬಾಕಿ ಜಿತನೆ ಭೀ ಯಹಾಂ ಸುನ್ ಕ್ಯಾ ಜೇ ಬತಾಯೆ ಉಸ್ ಟೈಮ್ ಜನಮ ಮರಣ ಕೆ ಚಕ್ರ ಮೇ ಆತೆ ಹೈ ಔರ್ ಜೋ ಆನೆ ವಾಲಾ ಹೋಗಾ ವೋ ದೂಸರೋಂ ಕೋ ಭೀ ಲೈಫ್.
ಇನ್ನು ಯಾರು ಅಸುರರಿದ್ದಾರೆ, ದೇವತೆಗಳಿದ್ದಾರೆ, ಅವರು ಸ್ವಯಂ ಜನನ ಮರಣ ಚಕ್ರದಲ್ಲಿ ಬರ್ತಾರೆ. ಮತ್ತೆ ಯಾರು ಜನನ ಮರಣ ಚಕ್ರದಲ್ಲಿ ಬರ್ತಾರೆ ಅವರು ಬೇರೆಯವ್ರನ್ನು ಸಹ ಜನನ ಮರಣ ಚಕ್ರದಲ್ಲಿ ಪ್ರವೇಶ ಮಾಡಿಸ್ತಾರೆ. ಶಿವ ಅಂತೂ ಶ್ರೇಷ್ಠಾದಿ ಶ್ರೇಷ್ಠ ಮೂಲವತನದಲ್ಲಿ ಇರುವಂತನಾಗಿದ್ದಾನೆ. ಅಂಗ್ರೇಜಿಗಳು ಅದಕ್ಕೆ ಸುಪ್ರೀಂ ಅಬೌಡ್ ಅಂತ ಹೇಳ್ತಾರೆ. ಇನ್ನು ಮುಸಲ್ಮಾನ್ ಏನಂತ ಹೇಳ್ತಾರೆ, ಅಲ್ಲಾಮಿಯಾ ಎಲ್ಲಿ ವಾಸ ಮಾಡೋನಾಗಿದ್ದಾನೆ? ಏಳನೇ ಆಕಾಶದಲ್ಲಿ ಇರುವಂತನಾಗಿದ್ದಾನೆ, ಅಂದ್ರೆ ಮೂಲ ವತನದಲ್ಲಿ ಇರುವಂತನಾಗಿದ್ದಾನೆ. ಅವನು ಮೇಲ್ಗಡೆ ಮೂಲ ವತನದಲ್ಲಿ ಇರ್ತಾನೆ, ಕೆಳಗಡೆ ಇರೋದಿಲ್ಲ. ಗೀತೆಯಲ್ಲೂ ಸಹ ಅದರ ವರ್ಣನೆ ಮಾಡಲಾಗಿದೆ. ಆ ಮೂಲ ವತನ, ಆ ಧಾಮ ಏನಿದೆ ಅದರ ವರ್ಣನೆ ಏನಂತ ಮಾಡಲಾಗಿದೆ? ಅಲ್ಲಿ ಸೂರ್ಯಚಂದ್ರನ ಪ್ರಕಾಶನು ಸಹ ತಲುಪೋದಿಲ್ಲ. ಅದು ನನ್ನ ಪರಮಧಾಮ ಆಗಿದೆ. ಆ ಪರಮಧಾಮದಲ್ಲಿ ಆತ್ಮಗಳು ಹೋಗಿ ಮತ್ತೆ ವಾಪಸ್ ಈ ಮೃತ್ಯು ಲೋಕದಲ್ಲಿ ಬರೋದಿಲ್ಲ. ತಿಳಿಸಲಾಗಿದೆ ಸೂರ್ಯನ ಪ್ರಕಾಶನು ಅಲ್ಲಿ ತಲುಪೋದಿಲ್ಲ. ಚಂದ್ರಮನ ಪ್ರಕಾಶನು ತಲುಪೋದಿಲ್ಲ. ನಕ್ಷತ್ರಗಳ ಪ್ರಕಾಶನು ಅಲ್ಲಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆ ಧಾಮಕ್ಕೆ ಆತ್ಮಗಳು ಹೋಗಿ ಮತ್ತೆ ಪುನಃ ಮೃತ್ಯು ಲೋಕಕ್ಕೆ ವಾಪಸ್ ಬರೋದಿಲ್ಲ.
ಮೃತ್ಯು ಲೋಕ
ಸರಿ, ಆತ್ಮಗಳು ಈ ಮೃತ್ಯು ಲೋಕಕ್ಕೆ ವಾಪಸ್ ಬರೋದಿಲ್ಲ ಅಂದ್ರೆ ಈ ಸೃಷ್ಟಿ ಖಾಲಿ ಆಗ್ಬಿಡುತ್ತಲ್ವಾ? ಇಲ್ಲ, ಆ ಶ್ಲೋಕದ ಅರ್ಥ ಏನಾಗಿದೆ ಅಂದ್ರೆ ಈ ಕಲಿಯುಗದಲ್ಲಿ ಮೃತ್ಯು ಲೋಕದಲ್ಲಿ ವಾಪಸ್ ಬರೋದಿಲ್ಲ. ಅವನು ಕಲಿಯುಗದ ಅಂತ್ಯ ಮಾಡುವಂತನಾಗಿದ್ದಾನೆ. ಕಲ ಕಲೇಶ ತಾಮಸಿ ಯುಗ ಏನಿದೆಯೋ ಅದನ್ನ ನಷ್ಟ ಮಾಡುವಂತನಾಗಿದ್ದಾನೆ. ಶಿವ ತಂದೆಗೆ ಕಲ್ಪಾಂತಕಾರಿ ಅಂತ ಹೇಳಲಾಗುತ್ತೆ. ಹೊಸ ಸೃಷ್ಟಿಯನ್ನ ಸ್ಥಾಪನೆ ಮಾಡುವಂತನಾಗಿದ್ದಾನೆ. ಅದು ಸತ್ಯುಗಿ ಹೊಸ ಸೃಷ್ಟಿಯಾಗಿದೆ. ಹೊಸ ಕಲ್ಪವನ್ನ ಆರಂಭ ಮಾಡ್ತಾನೆ, ಹಳೆ ಕಲ್ಪವನ್ನ ನಾಶ ಮಾಡ್ತಾನೆ. ಯಾರ್ ಮಾಡ್ತಾರೆ? ಶಿವ ಮಾಡ್ತಾರೆ. ಯಾರಲ್ಲಿ ಪ್ರವೇಶ ಮಾಡಿ ಮಾಡ್ತಾರೆ? ಶಂಕರ್ನಲ್ಲಿ. ಹಾಗಾಗಿ ಶಿವಶಂಕರನ ಆತ್ಮಗಳು ಬೇರೆ ಬೇರೆ ಆಗಿದ್ದಾರೆ. ಆತ್ಮ ಚೈತನ್ಯ ಶಕ್ತಿಯಾಗಿದೆ. ಅದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಇವತ್ತಿನ ಜಗತ್ತಿನಲ್ಲಿ ವಿಶ್ಲೇಷಣೆ ಮಾಡುವಂತಹ ವಿಜ್ಞಾನಿಗಳೇನಿದಾರೋ ಅವ್ರು ಅದಕ್ಕೇನಂತ ಹೆಸರು ಕೊಡ್ತಾರೆ? ಆಟಮ್. ಏನಂತ ಹೆಸರು ಕೊಡ್ತಾರೆ? ಆಟಮ್ ಅಂದ್ರೆ ಅಣು. ಆ ಆಟಮ್ ಏನಿದೆಯೋ ಅದು ಜಡತತ್ವ ಆಗಿದೆ. ಅವರು ಜಡತ್ವದ ವಿಶ್ಲೇಷಣೆ ಮಾಡ್ತಾರೆ. ಆದ್ರೆ ಅವರಿಗೆ ಆ ಚೈತನ್ಯ ಅಣುವಿನ ಬಗ್ಗೆ ಗೊತ್ತಿಲ್ಲ. ಆಟಮ್ ಮತ್ತೆ ಆತ್ಮ ಈ ಎರಡು ಶಕ್ತಿಗಳಾಗಿದ್ದಾವೆ. ಆಟಮ್ ಐದು ತತ್ವಗಳ ಜೊತೆ ಸಂಬಂಧಿತವಾಗಿದೆ. ಇನ್ನು ಆತ್ಮ ಐದು ತತ್ವಗಳಿಂದ ಪೂರ್ತಿಯಾಗಿ ಪರೆ ಆಗಿರುವಂತಹ ವಸ್ತುವಾಗಿದೆ. ಆತ್ಮದ ಏಕಾಗ್ರತೆಯನ್ನ ನೀವು ಮಾಡೋದು ಕಲ್ತಿರಿ ಅಂದ್ರೆ ಆಗ ತುಂಬಾನೇ ದೊಡ್ಡ ಶಕ್ತಿಯನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಬಹುದು. ಇದೆರಡರ ರೂಪನು ಒಂದೇ ಆಗಿದೆ. ಆಟಮ್ ಸಹ ಅಣು ಆಗಿದೆ, ಆತ್ಮನು ಸಹ ಅಣು ಆಗಿದೆ. ಗೀತೆಯಲ್ಲೂ ಸಹ ತಿಳಿಸಲಾಗಿದೆ, ಅಣೋರಣಿಯಾನ್ ಸಮನಸ್ಮರೇತ್. ಯೋಗಿಗಳು ಅಣು ರೂಪದಲ್ಲಿ ಸ್ಮರಣೆ ಮಾಡ್ತಾರೆ. ಅದು ಚೈತನ್ಯ ಅಣು ಆಗಿದೆ, ಹೊಳೆಯುವಂತಹ ಅಣು ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಇದೆ, ಹಾಗಾಗಿ ಅದರ ನೆನಪಾರ್ಥದಲ್ಲಿ ತಿಲಕವನ್ನ ಹಚ್ಕೊಳ್ಳಲಾಗುತ್ತೆ. ಬಿಂದಿಯನ್ನ ಇಟ್ಕೊಳ್ತಾರೆ. ಆ ಬಿಂದುವಿನ ಪ್ರಕಾಶತೆ ಏನಿದೆಯೋ ನಮ್ ಕಣ್ಣಿನ ಮುಖಾಂತರ ಹೊರಗಡೆ ಬರ್ತಾ ಇದೆ. ಆ ಅಣು ಎಲ್ಲಿವರೆಗೂ ಕಣ್ಣಲ್ಲಿ ಇದೆಯೋ ಅಲ್ಲಿವರೆಗೂ ಕಣ್ಣಲ್ಲಿ ಪ್ರಕಾಶತೆ ಇರುತ್ತೆ. ಆ ಆತ್ಮರೂಪಿ ಅಣು ಹೊರಗಡೆ ಹೋಯ್ತು ಅಂದ್ರೆ, ಆತ್ಮ ಹೊರಟೋಯ್ತು ಅಂದ್ರೆ, ಆಗ ಕಣ್ಣುಗಳು ಕಲ್ಲಿನ ಸಮಾನ ಆಗುತ್ತೆ. ಯಾವ ರೀತಿಯಾಗಿ ಪ್ರತಿಯೊಂದು ಅಣು ಬೇರೆ ಬೇರೆ ಆಗಿರುತ್ತೋ ಅದೇ ರೀತಿಯಾಗಿ ಪ್ರತಿಯೊಂದು ಆತ್ಮನೂ ಸಹ ಬೇರೆ ಬೇರೆ ಆಗಿರುತ್ತೆ. ಮನುಷ್ಯರು ಅನೇಕ ಪ್ರಕಾರದಲ್ಲಿ ಥೇರಿಗಳನ್ನ ಮಾಡಿದ್ದಾರೆ. ಹೇಳ್ತಾರೆ ಎಲ್ಲಾ ಆತ್ಮಗಳು ಸೇರಿ ಒಂದೇ ಆತ್ಮ ಆಗಿದೆ. ಆತ್ಮ ಸೋ ಪರಮಾತ್ಮ. ಆದ್ರೆ ಆ ರೀತಿ ಮಾತಲ್ಲ. ಪ್ರತಿಯೊಂದು ಆತ್ಮದಲ್ಲಿ ತನ್ನದೇ ಆದ ಶಕ್ತಿ ಇದೆ, ತನ್ನ ತನ್ನ ಪಾತ್ರ ಅಡಗಿದೆ. ಶಿವನ ಆತ್ಮದಲ್ಲೂ ಸಹ ತನ್ನ ಪಾತ್ರ ಅಡಗಿದೆ. ಯಾವ ಪಾತ್ರ ಅಡಗಿದೆ? ಅವನು ಈ ಸೃಷ್ಟಿಯಲ್ಲಿ 84ರ ಚಕ್ರದಲ್ಲಿ ಬರೋದಿಲ್ಲ. ಆದ್ರೆ ಬ್ರಹ್ಮಲೋಕದಿಂದ ಆತ್ಮಲೋಕದಿಂದ ಯಾವಾಗ ಅವನು ಈ ಸೃಷ್ಟಿಯಲ್ಲಿ ಬರ್ತಾನೆ ಆಗ ನಮ್ಮನ್ನ ಈ ಜಗತ್ತಿನ ಬಂಧನದಿಂದ ಮುಕ್ತ ಪಡಿಸಿ ವಾಪಸ್ ಕರ್ಕೊಂಡು ಹೋಗ್ತಾನೆ.
ದುನಿಯಾಗೆ ಬಂಧನ
ಈ ಜಗತ್ತಿನ ಬಂಧನದಿಂದ ಬಿಡಿಸುವಂತದೇ ಒಂದು ಕೆಲಸ ಆಗಿದೆ. ಅದಕ್ಕೆ ಮುಕ್ತಿ ಅಂತ ಹೇಳಲಾಗುತ್ತೆ. ಅದಕ್ಕೆ ಹೇಳಿರೋದು ಶಿವ ಅಂತೂ ಶ್ರೇಷ್ಠಾದಿ ಶ್ರೇಷ್ಠ ಮೂಲ ವತನದಲ್ಲಿ ಇರುವಂತನಾಗಿದ್ದಾನೆ. ಯಾರು ಎಲ್ರಿಗಿಂತ ಶ್ರೇಷ್ಠವಾಗಿರ್ತಾರೆ ಅವರು ಎಲ್ರಿಗಿಂತ ಶ್ರೇಷ್ಠ ಕಾರ್ಯವನ್ನ ಮಾಡುವಂತರಾಗಿರ್ತಾರೆ. ಶ್ರೇಷ್ಠಾದಿ ಶ್ರೇಷ್ಠ ಕರ್ತ ಅಂತ ಹೇಳಲಾಗುತ್ತೆ. ಶಿವ ತಂದೆಗೆ ಹೋಲಿಸಿ ನೋಡಿದ್ರೆ ಶಂಕರ ಸೂಕ್ಷ್ಮ ವತನ ವಾಸಿ ಆಗಿದ್ದಾರೆ. ಶಂಕರ ಸದಾ ಮೂಲ ವತನದಲ್ಲಿ ಇರೋಂತರಾಗಿಲ್ಲ. ಸೂಕ್ಷ್ಮ ವತನದಲ್ಲಿ 33 ಕೋಟಿ ದೇವತೆಗಳ ಮಧ್ಯದಲ್ಲಿ ಎಲ್ರಿಗಿನ ಉನ್ನತ ಸ್ಥಿತಿ ಆಗಿರುತ್ತೆ ಶಂಕರಂದು. ಶಂಕರನಿಗೆ ಪರಂಪಿತ ಅಂತ ಹೇಗೆ ಹೇಳಲಾಗುತ್ತೆ? ಅಂದ್ರೆ ಶಂಕರನಿಗೆ ಪರಂಪಿತ ಅಂತ ಹೇಳಲಿಕ್ಕಾಗೋದಿಲ್ಲ. ಜಗತ್ ಪಿತ ಅಂತ ಹೇಳ್ಬೋದು. ಚೈತನ್ಯ ಜಗತ್ತಿನ ತಂದೆ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಪರಂಪಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಪರಂಪಿತ
ಒಂದ್ ವೇಳೆ ಶಂಕರ ಪರಂಪಿತ ಆಗಿದ್ರು ಅಂದ್ರೆ ಅವ್ರು ಯಾರ ನೆನಪಿನಲ್ಲಿ ಕುತ್ಕೊಂಡಿರ್ತಾರೆ? ಚಿತ್ರಗಳಲ್ಲಿ ಮೂರ್ತಿಗಳಲ್ಲಿ ಪ್ರಾಚೀನ ಮೂರ್ತಿಗಳಲ್ಲಿ ನೆನಪಿನಲ್ಲಿ ಕುತ್ಕೊಂಡಿರೋದನ್ನ ತೋರಿಸಲಾಗಿದೆ ಅಲ್ವಾ? ಹಾಗಿದ್ಮೇಲೆ ಯಾರನ್ನ ನೆನಪು ಮಾಡ್ತಾರೆ? ಖಂಡಿತವಾಗಿ ತಮಗಿಂತ ಉನ್ನತವಾದ ಶಕ್ತಿ ಯಾವುದೋ ಇದೆ, ಅದನ್ನ ನೆನಪು ಮಾಡ್ತಾರೆ. ಹಾಗಾಗಿ ಶಂಕರನಿಗೆ ಪರಂಪಿತ ಅಂತ ಹೇಳೋದಿಲ್ಲ. ಉನ್ನತ ಮಟ್ಟದಲ್ಲಿ ಇರುವಂತನಾಗಿದ್ದಾನೆ ಒಬ್ಬ ತಂದೆ. ಯಾರಾಗಿದ್ದಾರೆ? ಶಿವ. ಎಷ್ಟು ಬಿಂದು ಬಿಂದು ಆತ್ಮಗಳಿದಾವೋ, ಭಲೆ ಮನುಷ್ಯರದಾಗಿರ್ಬೋದು, ಪಶು ಪಕ್ಷಿಗಳದಾಗಿರ್ಬೋದು, ಕೀಟಾಣುಗಳದಾಗಿರ್ಬೋದು, ಎಲ್ರ ಜ್ಯೋತಿ ಬಿಂದು ಆತ್ಮಗಳೇ ಆಗಿದ್ದಾರೆ. ಅವರೆಲ್ಲರ ತಂದೆ ಪರಂಪಿತ ಯಾರಾಗಿದ್ದಾರೋ ಅವರು ಎಲ್ರಿಗಿನ ಉನ್ನತ ಮಟ್ಟದಲ್ಲಿರೋರಾಗಿದ್ದಾರೆ. ಅಂದ್ರೆ ಬ್ರಹ್ಮಲೋಕದಲ್ಲಿ ಇರ್ಲಿಕ್ಕೂ ಕ್ಯಾಟಗರೀಸ್ಗಳು ಇರುತ್ತೆ, ಹಂತಗಳು ಇರುತ್ತೆ. ಅವನು ಎಲ್ರಿಗಿನ ಉನ್ನತ ಸ್ಥಾನದಲ್ಲಿ ಇರೋನಾಗಿದ್ದಾನೆ. ಇನ್ನು ಉಳಿದವರು ಬೇರೆ ವತನದಲ್ಲಿ ಇರ್ತಾರೆ. ಇವರು 3 ದೇವತೆಗಳಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ ಆಗಿದ್ದಾರೆ. ತಂದೆ ಉನ್ನತ ಮಟ್ಟದ ನಿರಾಕಾರ ಆಗಿದ್ದಾರೆ. ಶಂಕರ ಆಕಾರಿ ಆಗಿದ್ದಾರೆ. ಶಿವನಿಗೆ ಭೋಲಾನಾಥ್ ಅಂತ ಹೇಳಲಾಗುತ್ತೆ. ಶಿವ ಭೋಲಾನಾಥ್ ಆಗಿದ್ದಾನೆ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಯಾವಾಗ ಭಕ್ತರು ಗಾಯನ ಮಾಡ್ತಾರೆ ಆಗ ಏನಂತ ಹೇಳ್ತಾರೆ? ಶಿವನ್ ಜೊತೆ ಯಾರನ್ನ ಜೋಡಿಸ್ತಾರೆ?
ಭೋಲೆ ವಾಲೆ ಶಿವ
ಭೋಲ ಭಾಲ ಒಬ್ಬ ಶಿವನಿಗೆ ಹೇಳೋದಿಲ್ಲ. ಏನಂತ ಹೇಳ್ತಾರೆ? ಶಿವಶಂಕರ ಭೋಲೆ ಭಾಲೆ ಅಂತ ಹೇಳ್ತಾರೆ. ಬಾಬಾ ಕೇಳ್ತಿದ್ದಾರೆ, ಭೋಲೆ ಜೊತೆ ಬಾಲವನ್ನ ಯಾಕೆ ಜೋಡಿಸಿದ್ರು? ಭೋಲೆ ಅಂದ್ರೆ ಮುಗ್ಧ, ಬಾಲ ಅಂದ್ರೆ ದೊಡ್ಡ ಮುಳ್ಳು. ಯಾಕೆಂದ್ರೆ ಶಿವನ ಆತ್ಮ ಸದಾ ಮುಗ್ಧ ಪಾತ್ರವನ್ನೇ ಮಾಡುತ್ತೆ. ಆದ್ರೆ ಶಿವ ಯಾರಲ್ಲಿ ಪ್ರವೇಶ ಮಾಡ್ತಾನೆ, ಅವನು ಭೋಲಾಗೆ ಭೋಲ ಅಂದ್ರೆ ಮುಗ್ಧ ಆಗಿರೋರಿಗೆ ಮುಗ್ಧ ಆಗಿದ್ದಾನೆ, ಇನ್ನು ಬಾಲಾಗೆ ಬಾಲ ಅಂದ್ರೆ ಯಾರು ಮುಳ್ಳಿನ ಸ್ವಭಾವ ಉಳ್ಳವರಾಗಿದ್ದಾರೋ ಅವರಿಗೆ ಮುಳ್ಳಾಗಿದ್ದಾನೆ. ಹೇಳಲಾಗುತ್ತಲ್ವಾ, ಮುಳ್ಳಿಂದನೇ ಮುಳ್ಳನ್ನ ತೆಗೆಯಲಾಗುತ್ತೆ. ಮುಳ್ಳನ್ನ ತೆಗಿಲಿಕ್ಕೆ ಯಾವುದೇ ಹೂವನ್ನ ಪ್ರಯೋಗ ಮಾಡೋದಿಲ್ಲ. ಅಂದ್ರೆ ಯಾರು ಯಾವ ರೀತಿ ಆಗಿದಾರೋ ಅವ್ರನ್ನ ಸುಧಾರಣೆ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಸಮಯ ಅದೇ ರೂಪವನ್ನ ತಾಳ್ಬೇಕಾಗುತ್ತೆ. ಕಳ್ಳರ ಡಕಾಯತ್ರನ್ನು ಸಂಭಾಲನೆ ಮಾಡ್ಲಿಕ್ಕೆ ಅವ್ರನ್ನ ಸುಧಾರಣೆ ಮಾಡ್ಲಿಕ್ಕೆ ಪೊಲೀಸ್ ಮತ್ತೆ ಸಿಐಡಿ ಅವರಿಗೂ ಸಹ ಸ್ವಲ್ಪ ಸಮಯ ಯಾವ ರೂಪ ತಾಳ್ಬೇಕಾಗುತ್ತೆ? ಅವರು ಸಹ ಕಳ್ಳರ ಡಕಾಯತ್ರ ಆಗ್ಬೇಕಾಗುತ್ತೆ, ಅವ್ರ ಜೊತೆ ಸೇರ್ಕೊಳ್ಬೇಕಾಗುತ್ತೆ.
ಆಗ ತಿಳಿಸಲಾಗಿದೆ, ಆ ತಂದೆ ಶ್ರೇಷ್ಠಾದಿ ಶ್ರೇಷ್ಠ ನಿರಾಕಾರ ಆಗಿದ್ದಾರೆ, ಶಂಕರ ಆಕಾರಿ ಆಗಿದ್ದಾರೆ.
ಶಿವ ಭೋಲೆನಾಥ್ ಜ್ಞಾನದ ಸಾಗರ ಆಗಿದ್ದಾನೆ. ಶಂಕರನಿಗೆ ಜ್ಞಾನದ ಸಾಗರ ಅಂತ ಹೇಳೋದಿಲ್ಲ. ಜ್ಞಾನದ ಸಾಗರ ಅಂತ ಹೇಳೋದಿಲ್ಲ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಭೋಲೆನಾಥ್ ಶಿವ ತಂದೆ ಬಂದು ನಮ್ಮ ಜೋಳಿಗೆಯನ್ನ ತುಂಬಿಸ್ತಾ ಇದ್ದಾರೆ. ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾ ಇದ್ದಾರೆ. ಯಾವ ವಸ್ತುವಿನ ಆದಿ ಮಧ್ಯ ಅಂತ್ಯವನ್ನ? ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಮನುಷ್ಯ ತಿಳ್ಕೊಳ್ಳುವಂತಹ ವಸ್ತು ಆಗಿಲ್ಲ. ಮನುಷ್ಯ ಸ್ವತಃನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಮನುಷ್ಯನಿಗೆ ತಿಳುವಳಿಕೆ ಕೊಡುವಂತಹ ಒಬ್ಬ ಶಿವ, ಅವರು ನಿರಾಕಾರ ಆಗಿದ್ದಾರೆ, ಯಾರು ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಮನುಷ್ಯ ಅಂತೂ ಜನನ ಮರಣ ಚಕ್ರದಲ್ಲಿ ಬರುತ್ತಾನೆ.
ಜನನ ಮರಣ ಚಕ್ರದಲ್ಲಿ ಬರೋ ಕಾರಣದಿಂದ ಪೂರ್ವ ಜನ್ಮದ ಮಾತುಗಳನ್ನ ಮರೆತು ಬಿಡ್ತಾರೆ. ಮನುಷ್ಯ ಅಂತೂ ಬಂಧನದಲ್ಲಿ ಬಂಧಿತನಾಗಿದ್ದಾನೆ. ಅವನ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳಿಕ್ಕೆ ಹೇಗ್ ಸಾಧ್ಯತೆ ಇದೆ? ರಚಯಿತ ಮತ್ತೆ ರಚನೆಯ ರಹಸ್ಯ ಏನಿದೆಯೋ ತುಂಬಾನೇ ಸರಳವಾಗಿದೆ. ಅದನ್ನ ತಂದೆ ಬಂದು ತಿಳಿಸ್ತಾರೆ. ಯಾವಾಗ ಸರಳ ಆಗುತ್ತೆ? ಯಾವಾಗ ತಂದೆ ಬಂದು ತಿಳಿಸ್ತಾರೋ ಆಗ ಸರಳ ಆಗುತ್ತೆ. ದೊಡ್ಡ ದೊಡ್ಡ ಋಷಿ ಮುನಿಗಳನ್ನು ಸಹ ಈ ಸರಳವಾದ ಮಾತುಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
बड़े बड़े ऋषि मुनियों से ये पूछा जाए कि कृष्ण की आज मध्यंत का राज बताओ।
ದೊಡ್ಡ ದೊಡ್ಡ ಋಷಿ ಮುನಿಗಳಿಗೆ ಕೇಳಿದ್ರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸಿ, ಅವಾಗ ಅವ್ರೇನಂತ ಹೇಳ್ತಾರೆ, ಈ ಸೃಷ್ಟಿ ಅನಂತ ಆಗಿದೆ, ಅಂತ್ಯನೇ ಇಲ್ಲ, ಅಂತ್ಯನೇ ಇಲ್ಲ. ರಜಗುಣಿ ಆಗಿರೋದು ತಿಳ್ಕೊಂಡಿದ್ದಿಲ್ಲ. ಆ ಋಷಿ ಮುನಿಗಳು ದ್ವಾಪರಯುಗದಿಂದ ಬಂದಿದ್ದಾರೆ. ಸತ್ಯುಗ ತ್ರೇತಾಯುಗದಲ್ಲಿ ರಾಮಕೃಷ್ಣನ ತರ ದೇವತೆಗಳು ಇದ್ರು. ದ್ವಾಪರಯುಗದಿಂದ ಯಾವಾಗ ದ್ವೈತವಾದಿ ಆಯ್ತು, ಎರಡೆರಡು ಪುರುಗಳಾದ್ವೋ, ಎರಡು ಪುರುಗಳಾದಾಗ ಎರಡು ರಾಜ್ಯಗಳನ್ನು ಆಗುತ್ತೆ. ಎರಡೆರಡು ರಾಜ್ಯಗಳಾದಾಗ ಎರಡು ಧರ್ಮಗಳನ್ನು ಆಗುತ್ತೆ. ಈ ಸೃಷ್ಟಿಯಲ್ಲಿ ಯಾವಾಗಿನಿಂದ ದ್ವೈತವಾದಿ ಆರಂಭ ಆಯ್ತು, ಅವಾಗಿನಿಂದ ರಜೋಗುಣಿ ಆರಂಭ ಆಗುತ್ತೆ. ಆ ರಜೋಗುಣಿ ಸೃಷ್ಟಿಯಲ್ಲಿ ಜನ್ಮ ಪಡ್ಕೊಳೋ ಮನುಷ್ಯರು ಏನಿದಾರು, ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳ್ಕೊಂಡಿದ್ದಿಲ್ಲ ಅಂದ್ಮೇಲೆ ಇನ್ನು ಇವತ್ತಿನ ಕಲಿಯುಗಿ ತಾಮಸಿ ಮನುಷ್ಯರು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಲಿಕ್ಕೆ ಹೇಗ್ ಸಾಧ್ಯತೆ ಇದೆ? ಈಗ ನೀವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುತ್ಕೊಂಡಿದ್ದೀರಾ. ಯಾರ್ ತಿಳ್ಕೊಳ್ತಾರೆ? ಯಾರು ತಂದೆಯ ಸನ್ಮುಖದಲ್ಲಿ ಕುತ್ಕೊಂಡಿರೋರಾಗಿರ್ತಾರೋ ಅವರೇ ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ಸನ್ಮುಖದಲ್ಲಿ ಕುತ್ಕೊಳ್ಳೋದು ಅಂದ್ರೆ ಅದರ ಅರ್ಥವನ್ನು ತಿಳ್ಕೊಳ್ಬೇಕಾಗುತ್ತೆ. ಸನ್ಮುಖ ಯಾರಾಗಿದ್ದಾರೆ, ವಿಮುಖ ಯಾರಾಗಿದ್ದಾರೆ? ತಿಳ್ಕೊಳ್ಳಿ, ಸ್ಥೂಲ ರೂಪದಲ್ಲಿ ಶರೀರದಿಂದ ಯಾರು ಸನ್ಮುಖದಲ್ಲಿ ಕುತ್ಕೊಂಡಿದ್ದಾರೆ, ಆದ್ರೆ ಒಳಗಡೆಯಿಂದ ವಿಕಲ್ಪಗಳು ಬರ್ತಾ ಇದೆ, ವಿಪರೀತ ಸಂಕಲ್ಪಗಳು ನಡೀತಾ ಇದೆ. ಅದಕ್ಕೆ ಸನ್ಮುಖ ಅಂತ ಹೇಳಲಾಗುತ್ತಾ ಅಥವಾ ವಿಮುಖ ಅಂತ ಹೇಳಲಾಗುತ್ತಾ? ಅದು ವಿಮುಖ ಆಯ್ತು. ನೀವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುತ್ಕೊಂಡಿದ್ದೀರಾ. ಒಳಗಿನ ರೀತಿಯಿಂದನೂ ಮತ್ತೆ ಹೊರಗಿನ ರೀತಿಯಿಂದನೂ ಯಾರು ಸನ್ಮುಖರಾಗಿ ಕುತ್ಕೊಂಡಿದ್ದಾರೋ ಅವರೇ ಈ ಮಾತುಗಳನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ತಂದೆ ಅಮರ್ ಕಥೆಯನ್ನ ನುಡಿಸ್ತಾ ಇದ್ದಾರೆ. ಯಾವ ಕಥೆಯನ್ನ? ಅಮರ ಕಥೆಯನ್ನ. ಅಮರ ಅಂತ ಯಾರಿಗೆ ಹೇಳಲಾಗುತ್ತೆ? ಅಮರ ಅಂದ್ರೆ ಯಾರು ಮೃತ್ಯು ಹೊಂದೋದಿಲ್ಲ. ಯಾಕೆ? ಈ ಸೃಷ್ಟಿಯಲ್ಲಿ ಅಂತವ್ರು ಯಾರಿದ್ದಾರೆ ಅವರು ಮೃತ್ಯುನೇ ಹೊಂದೋದಿಲ್ಲ ಅಂತ ಹೇಳಲಿಕ್ಕೆ? ಶಿವ ಜನ್ಮ ತಗೊಳೋ ಮೃತ್ಯು ಆಗೋ ಮಾತೇ ಬರೋದಿಲ್ಲ, ಅವನ್ ಜನ್ಮನೇ ತಗೊಳೋದಿಲ್ಲ. ಅವನ ಗರ್ಭದಿಂದ ಜನ್ಮನೇ ತಗೊಳೋದಿಲ್ಲ ಅಂದ್ಮೇಲೆ ಅವನು ಮೃತ್ಯುನೇ ಆಗೋದಿಲ್ಲ, ಅವನ್ ಮಾತೇ ಬರೋದಿಲ್ಲ. ಅಂದ್ರೆ 33 ಕೋಟಿ ದೇವಾತ್ಮಗಳು ಜನ್ಮವನ್ನು ಪಡ್ಕೊಳ್ಳೋರಾಗಿದ್ದಾರೆ ಮತ್ತೆ ಮೃತ್ಯುವನ್ನು ಪಡ್ಕೊಳ್ಳೋರಾಗಿದ್ದಾರೆ. ಹಾಗಿದ್ಮೇಲೆ ಶಾಸ್ತ್ರಗಳಲ್ಲಿ ದೇವತೆಗಳಿಗೆ ಅಮರ ಅಂತ ಯಾಕೆ ಹೇಳಿದ್ರು? ಶಂಕರನಿಗೆ ಅಮರ ದೇವ ಅಂತ ಯಾಕೆ ಹೇಳಲಾಯ್ತು? ಎಷ್ಟು 500-700 crore ಮನುಷ್ಯ ಆತ್ಮಗಳು ಇದಾರೋ ಶಿವ ತಂದೆ ಬಂದು ಯಾವಾಗ ಅವರಿಂದ ಪುರುಷಾರ್ಥವನ್ನ ಮಾಡಿಸ್ತಾರೆ ಅದರಲ್ಲಿ ಒಬ್ರು ಜಗತ್ ಪಿತ ಯಾವ ರೀತಿ ಆಗಿದ್ದಾರೆ ಅಂದ್ರೆ ಶಾಸ್ತ್ರದಲ್ಲಿ ಅವರಿಗೆ ಜಗತಂ ಪಿತರಂ ಒಂದೇ ಅಂತ ಹೇಳಲಾಗುತ್ತೆ ಅವರು ಮೃತ್ಯು ಹೊಂದೋದನ್ನ ಯಾರು ನೋಡಿಲ್ಲ ಅದಕ್ಕೆ ಅವರಿಗೆ ಅಮರ ಅಂತ ಹೇಳಲಾಗುತ್ತೆ ಇನ್ನೊಂದು ಅರ್ಥದಲ್ಲಿ ಅಮರ ಯಾಕೆ ಹೇಳಲಾಗುತ್ತೆ ಅಂದ್ರೆ ಮನುಷ್ಯನ ಮೃತ್ಯು ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ ಭಲೆ ಅವನು ಬಯಸ್ಲಿ ಅಥವಾ ಬಯಸದೇ ಇರಲಿ ಆದ್ರೆ ದೇವತೆಗಳ ಮೃತ್ಯು ಏನಿದೆಯೋ ಅವರ ಇಚ್ಛೆ ಅನುಸಾರವಾಗಿ ಆಗಿರುತ್ತೆ ಅವ್ರು ಯಾವಾಗ ಸಂಕಲ್ಪ ಮಾಡ್ತಾರೆ ಆಗ ಅವ್ರದ್ದು ಮೃತ್ಯು ಆಗುತ್ತೆ ಒಂದ್ ವೇಳೆ ಸಂಕಲ್ಪ ಮಾಡಿಲ್ಲ ಅಂದ್ರೆ ಆಗ ಮೃತ್ಯು ಅವ್ರ ಹತ್ತಿರದಲ್ಲಿ ಬರೋದಿಲ್ಲ ಅದಕ್ಕೆ ಅವರಿಗೆ ಅಮರ ಅಂತ ಹೇಳಲಾಗುತ್ತೆ ಈಗ ನೀವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುತ್ಕೊಂಡಿದ್ದೀರಾ ತಂದೆ ನಿಮಗೆ ಅಮರ್ ಕಥೆಯನ್ನ ನುಡಿಸ್ತಾ ಇದ್ದಾರೆ ಇಲ್ಲಿ ಸಂಶಯ ಬರಬಾರ್ದು ಗೀತೆಯಲ್ಲೂ ಸಹ ಏನಂತ ಹೇಳಿದ್ದಾರೆ ಸಂಶಯ ಬುದ್ಧಿ ವಿನಶಂತಿ ನಿಶ್ಚಯ ಬುದ್ಧಿ ವಿಜಯಂತಿ
ಬ್ರಹ್ಮ ವಿಷ್ಣು ಅಥವಾ ಶಂಕರ್
ಯಾವುದೇ ಮನುಷ್ಯ ಬ್ರಹ್ಮ ಅಥವಾ ವಿಷ್ಣು ಅಥವಾ ಶಂಕರ ನಮಗ್ ನುಡಿಸೋದಿಲ್ಲ ನಾವು ಯಾವ ದೇವತೆಗಳಿಂದನೂ ಈ ಜ್ಞಾನವನ್ನ ಕೇಳೋದಿಲ್ಲ ನಾವು ಯಾರಿಂದ ಕೇಳುವಂತರಾಗಿದ್ದೀವಿ ಶ್ರೇಷ್ಠಾದಿ ಶ್ರೇಷ್ಠ ಪರಂಪಿತ ಯಾರಾಗಿದ್ದಾರೋ ಅವನಿಂದನೇ ನಾವು ಜ್ಞಾನವನ್ನ ಕೇಳ್ತೀವಿ ಶಾಸ್ತ್ರಗಳಲ್ಲಿ ಸಾವಿರಾರು ವರ್ಷಗಳಿಂದ ಮನುಷ್ಯನ ಜ್ಞಾನ ನಡೀತಾನೆ ಬಂದಿದೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಯಾರು ಅಮರ ಆಗಿಲ್ಲ ಒಬ್ಬ ಪರಂಪಿತ ಪರಮಾತ್ಮ ತಂದೆನೇ ಆ ರೀತಿ ಆಗಿದ್ದಾರೆ ಗೀತಾ ಜ್ಞಾನವನ್ನ ನುಡಿಸಿ ನರನನ್ನ ನಾರಾಯಣ ದೇವತೆಯನ್ನಾಗಿ ಮಾಡ್ತಾರೆ ಮನುಷ್ಯನನ್ನ ದೇವತೆಯನ್ನಾಗಿ ಮಾಡೋದು ಯಾವುದೇ ಮನುಷ್ಯನ ವಶದಲ್ಲಿ ಇಲ್ಲ ಭೋಲೆನಾಥ್ ಶಿವ ಬಾಬಾ ಅಂತ ಹೇಳ್ತಾರೆ ಶಿವ ತಂದೆ ಹೇಳ್ತಾರೆ ನನಗಂತೂ ಶರೀರನೇ ಇಲ್ಲ ಅವರ ದುಃಖ ಏನಾಗಿದೆ ಅವರ ದುಃಖ ಆಗಿದೆ ನನಗೆ ಶರೀರ ಇಲ್ಲ ಏನ್ ಮಾಡ್ತೀನಿ ಗೀತೆಯಲ್ಲೂ ತಿಳಿಸಲಾಗಿದೆ ಪ್ರವೇಶ್ ತುಮ್ ಅಂದ್ರೆ ನಾನು ಪ್ರವೇಶ ಮಾಡ್ಲಿಕ್ಕೆ ಯೋಗ್ಯನಾಗಿದ್ದೀನಿ ನಾನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಯಾವ ರೀತಿಯಾಗಿ ಭೂತ ಪ್ರೇತಗಳು ಪ್ರವೇಶ ಮಾಡ್ತಾರೆ ಅವರಿಗಂತೂ ತಮ್ಮ ಸೂಕ್ಷ್ಮ ಶರೀರ ಇರುತ್ತೆ ಆದ್ರೆ ಪರಮಾತ್ಮ ಶಿವನಿಗೆ ಸೂಕ್ಷ್ಮ ಶರೀರನೂ ಇಲ್ಲ ಸ್ಥೂಲ ಶರೀರನೂ ಇಲ್ಲ ಆದ್ರೆ ಅವನು ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನು ನಿರಾಕಾರ ಆಗಿದ್ದೀನಿ. ಸದಾ ನಂದು ನಿರಾಕಾರಿ ಸ್ಟೇಜ್ ಇರುತ್ತೆ. ನಾನು ದೇಹದ ಸ್ಥಿತಿಯಲ್ಲಿ ಬರುವಂತನಾಗಿಲ್ಲ. ಕರ್ಮೇಂದ್ರಿಯಗಳು ತನ್ನ ಬಂಧನದಲ್ಲಿ ನನ್ನ ಬಂಧಿಸಿಡ್ಲಿಕ್ಕೆ ಆಗುವುದಿಲ್ಲ. ಈ ಸಾಕಾರಿ ದೇಹ ನನ್ನ ಮನಸ್ಸು ಬುದ್ಧಿಯನ್ನ ಬಂಧಿಸಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರಾಕಾರಿಯಾಗಿರೋ ನಂದೇ ಪೂಜೆ ಆಗುತ್ತೆ. ಏನಂತ ಹೇಳಿದ್ರು, ಪೂಜೆನೇ ಯಾವಾಗ ಆಗುತ್ತೆ? ಸಂಸಾರದಲ್ಲಿ ಯಾವಾಗ ನನ್ನ ನಿರಾಕಾರಿ ಸ್ವರೂಪ ಪ್ರತ್ಯಕ್ಷ ಆಗುತ್ತೋ ಆಗ ಪೂಜೆ ಆಗುತ್ತೆ. ಯಾವುದೇ ದೇವತೆಗಳ ದೇವಿಯ ಪೂಜೆಯ ಆಧಾರ ಏನಾಗಿದೆ? ಖಂಡಿತವಾಗಿ ಅವರು ಅಭ್ಯಾಸ ಮಾಡಿ ನಿರಾಕಾರಿ ಸ್ಟೇಜ್ ನಲ್ಲಿ ಸ್ಥಿತ ಆಗಿದ್ದಾರೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೆ. ಆತ್ಮಿಕ ಸ್ಥಿತಿಯ ಆಧಾರದ ಮೇಲೆ ಪೂಜೆ ಆಗುತ್ತೆ. ಎಷ್ಟೆಷ್ಟು
ನಿರಾಕಾರಿ ಸ್ಟೇಜ್ ಬನ್ನಿ
ಎಷ್ಟೆಷ್ಟು ನಿರಾಕಾರಿ ಸ್ಥಿತಿ ಆಗುತ್ತೋ ಸಾಕಾರಿ ಇಂದ್ರಿಯಗಳ ಸ್ಥಿತಿಯಿಂದ ಪರೆ ಆಗ್ತಾರೋ ಅಷ್ಟೆಷ್ಟೇ ಅವರ ಇಂದ್ರಿಯಗಳ ಪೂಜೆ ಆಗುತ್ತೆ. ಒಂದ್ ವೇಳೆ ದೇವತೆಗಳು ಸಾಕಾರಿ ಇಂದ್ರಿಯಗಳ ನಶೆಯಿಂದ ಪರೆ ಆಗೋದಿಲ್ಲ ಅಂದ್ರೆ ಅವ್ರದ್ದು ಪೂಜೆನೂ ಸಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವ ಜಯಂತಿನೂ ಸಹ ಆಗುತ್ತೆ. ಶಿವ ಜಯಂತಿನೂ ಆಗುತ್ತೆ. ಇದರ ಅರ್ಥ ಏನಾಗಿದೆ? ಜಯಂತಿ ಯಾರ್ದಾಗುತ್ತೆ? ಯಾರು ಜನ್ಮವನ್ನ ಪಡ್ಕೊಳ್ತಾರೋ ಅವ್ರದ್ದು ಜಯಂತಿ ಆಗುತ್ತೆ. ಜನ್ಮನೇ ಪಡ್ಕೊಳ್ಳೋದಿಲ್ಲ ಅಂದ್ಮೇಲೆ ಇನ್ನು ಜಯಂತಿ ಹೇಗಾಗುತ್ತೆ? ಜನ್ಮದಿನ ಹೇಗೆ ಆಚರಿಸಲಾಗುತ್ತೆ? ಅವನಂತೂ ಗರ್ಭದಿಂದ ಜನ್ಮವನ್ನ ಪಡ್ಕೊಳ್ಳೋದೇ ಇಲ್ಲ. ಹಾಗಿದ್ಮೇಲೆ ಜಯಂತಿ ಹೇಗಾಗುತ್ತೆ? ಯಾರ್ದು ಜನ್ಮ ಆಗುತ್ತೋ ಆಗ ಸಂಸಾರದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಪ್ರತ್ಯಕ್ಷ ಆಗುತ್ತೆ ಆಗ ಎಲ್ರಿಗೂ ಗೊತ್ತಾಗುತ್ತೆ ಮಗು ಜನ್ಮ ಆಗಿದೆ. ಜನ್ಮದ ಬಗ್ಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಶಿವ ನಿರಾಕಾರ ಯಾವಾಗ ಸೃಷ್ಟಿಯಲ್ಲಿ ಬರ್ತಾರೆ, ಯಾರಲ್ಲಿ ಪ್ರವೇಶ ಮಾಡ್ತಾರೆ, ಆಗ ಯಾರಿಗೂ ಗೊತ್ತಾಗೋದಿಲ್ಲ. ಏನು, ಅವನು ಜನ್ಮವನ್ನ ಪಡ್ಕೊಂಡಿದ್ದಾನೆ ಅಂತ. ಯಾವ್ದೇ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಈ ರೀತಿ ಹೇಳ್ತಾರೆ, ನಾವು ಶಿವ ಜಯಂತಿಯನ್ನ ಆಚರಿಸ್ತೀವಿ. ಅದನ್ನ ಅವರು ಸಿದ್ಧಪಡಿಸ್ಬೇಕಾಗುತ್ತೆ. ಏನು, ಶಿವ ಜಯಂತಿ ಆಚರಿಸ್ತೀರಿ ಅಂದ್ರೆ ಹಾಗಿದ್ರೆ ಹೇಳಿ, ಸಿದ್ಧಪಡಿಸಿ ಅವನು ಯಾವ ದಿನ ಜನ್ಮ ಪಡ್ಕೊಂಡಿದ್ದಾನೆ?
ಅದರ ಜನ್ಮಗೆ
ಒಂದ್ ವೇಳೆ ಜನ್ಮನೇ ಪಡ್ಕೊಂಡಿಲ್ಲ ಅಂದ್ರೆ ಜನ್ಮದಿನವನ್ನ ಸಿದ್ಧಪಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಶಿವ ಜಯಂತಿನ ಹೇಗೆ ಆಚರಿಸ್ತೀರಾ? ಯಾವ ರೀತಿಯಾಗಿ ಜಗತ್ತಿನಲ್ಲಿರೋರು ಪರಂಪರೆಯ ಅನುಸಾರವಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವು ಆಚರಿಸ್ತೀರಾ? ನಿಜವಾದ ಶಿವ ಜಯಂತಿ ಯಾವಾಗ ಹೇಳಲಾಗುತ್ತೆ? ಯಾವಾಗ ಜಗತ್ತಿನಲ್ಲಿರೋರಿಗೆ ಇದು ಗೊತ್ತಾಗುತ್ತೆ ಶಿವ ಈ ಅಮುಖ ಶರೀರದಲ್ಲಿ ಬಂದಿದ್ದಾನೆ? ಏನು ಇಡೀ ಸೃಷ್ಟಿಯಲ್ಲಿ ಈ ಡಂಗುರ ಬಾರಿಸಲಾಗುತ್ತೆ. ಯಾವ ರೀತಿಯಾಗಿ ಭಾರತದಲ್ಲಿ ಮಗುದ ಜನ್ಮ ಆಯ್ತು ಅಂದ್ರೆ ಡೊಳ್ಳನ ಬಾರಿಸಲಾಗುತ್ತೋ ಇಲ್ಲಿದೆ ನೆನಪಾರ್ಥ ನಡೀತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಶಿವನು ಸಂಸಾರದಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾನೆ ಆಗ ನಾಲ್ಕು ಕಡೆ ಜ್ಞಾನದ ನಗಾರಿ ಬಾರಿಸಲಾಗುತ್ತೆ. ನಿರಾಕಾರಿ ಆಗಿರೋ ನನ್ನ ಜಯಂತಿ ಆಗುತ್ತೆ. ಎಲ್ಲ ಆತ್ಮಗಳದ ಜಯಂತಿ ಆಗುತ್ತೆ. ಸ್ಥೂಲದ ಮಾತನ್ನು ಹೇಳಿಲ್ಲ.
ಅಸಲಿ ಜಯಂತಿ ತಬ್ ಹೋತಿ ಹೇಗೆ ಅಪನೆ ಚೌರಾಸಿ ಜನ್ಮ ಜನ್ಮ
ಮೂವತ್ಮೂರು ಕೋಟಿ ದೇವತೆಗಳಲ್ಲಿ ನಿಜವಾದ ಜಯಂತಿ ಅವಾಗ ಆಗುತ್ತೆ ಯಾವಾಗ ಅವರು ತಮ್ಮ 84 ಜನ್ಮಗಳ ಶ್ರೇಷ್ಠಾದಿ ಶ್ರೇಷ್ಠ ಜನ್ಮದ ಯಾವ ಪಾತ್ರ ಇದೆಯೋ ಅದು ಪ್ರಕಟ ಆಗುತ್ತೆ. ಈ ಸೃಷ್ಟಿರೂಪಿ ಚಕ್ರದಲ್ಲಿ ಯಾವ ಆತ್ಮ ಎಲ್ಲರಿಗಿಂತ ಶ್ರೇಷ್ಠ ಪಾತ್ರ ಮಾಡುವಂತದಾಗಿದೆ? ಆ ಪಾತ್ರ ಅವ್ರದ್ದು ಪ್ರಕಟ ಆಯ್ತು ಅಂದ್ರೆ ಅವಾಗ ಹೇಳಲಾಗುತ್ತೆ ಅವ್ರದ್ದು ಜಯಂತಿ ಆಯ್ತು. ಪ್ರತಿ ಆತ್ಮದ ಜಯಂತಿ ಆಗುತ್ತೆ ಸೂಕ್ಷ್ಮದಲ್ಲಿ. ಶಿವನ ಜಯಂತಿನೂ ಸಹ ಸೂಕ್ಷ್ಮದಲ್ಲಿ ಆಗುತ್ತೆ. ಪುನರ್ಜನ್ಮದಲ್ಲಿ ಖಂಡಿತವಾಗಿ ಎಲ್ಲರೂ ಬರ್ತಾರೆ. ಗರ್ಭದಿಂದ ಜನ್ಮದಲ್ಲಿ ಬರ್ತಾರೆ, ಮೃತ್ಯುದಲ್ಲಿ ಬರ್ತಾರೆ, ಅದು ಬೇರೆ ಮಾತಾಗಿದೆ. ತಂದೆ ಅಂತೂ ಜನ್ಮ ಮರಣ ರಹಿತ ಆಗಿದ್ದಾರೆ. ತಂದೆ ಅಂತೂ ಗರ್ಭದಿಂದ ಜನ್ಮವನ್ನ ಪಡ್ಕೊಳ್ಳೋದೇ ಇಲ್ಲ. ಜಗತ್ತಿನ ವೃತ್ತಿನೂ ಇರೋದಿಲ್ಲ. ಅವನು ಭೋಲಾನಾಥ ಆಗಿದ್ದಾನೆ. ಖಂಡಿತವಾಗಿ ಬಂದು ಎಲ್ಲರ ಜೋಳಿಗೆಯನ್ನ ತುಂಬಿಸ್ತಾನೆ. ಯಾವ ರೀತಿಯಾಗಿ ಅವನು ಭೋಲಾ ಮುಗ್ಧನಾಗಿದ್ದಾನೆ? ಅವನು ಸ್ವತಃ ಬಿಂದು ಆಗಿದ್ದಾನೆ. ಬಿಂದು ಆಗಿದ್ದಾನೆ ಆದ್ರೆ ಸಿಂಧು ಆಗಿದ್ದಾನೆ. ಶಾಸ್ತ್ರದಲ್ಲಿ ಅವನ ಮಹಿಮೆಯನ್ನ ಮಾಡಲಾಗಿದೆ. ಮಹಿಮೆಯನ್ನ ಯಾವ ರೀತಿ ಮಾಡಲಾಗಿದೆ? ಪೂರ್ಣಮಿದಂ ಪೂರ್ಣಮದ ಪೂರ್ಣಾತ್ ಪೂರ್ಣಂ ಮುದಚ್ಯತೆ. ಅವನು ಸದಾ ಪೂರ್ಣ ಆಗಿದ್ದಾನೆ. ಯಾವ ರೀತಿ ಪೂರ್ಣ ಆಗಿದ್ದಾನೆ? ಪೂರ್ಣ ಆಗಿರೋದ್ರಲ್ಲಿ ಪೂರ್ಣವನ್ನ ತೆಗೆದ್ರು ಸಹ ಪೂರ್ಣನೇ ಉಳಿದಿರುತ್ತೆ. ಆ ರೀತಿ ವಂಡರ್ಫುಲ್ ಪೂರ್ಣ ಆಗಿದ್ದಾರೆ. ಆ ಜ್ಯೋತಿಬಿಂದು ಶಿವ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ, ಸೃಷ್ಟಿಯಲ್ಲಿ ಬಂದು ಯಾವ ರೀತಿಯಾಗಿ ಜ್ಞಾನವನ್ನ ನುಡಿಸ್ತಾರೆ ಅಂದ್ರೆ, ಇಡೀ ಸೃಷ್ಟಿ ಜ್ಞಾನದಿಂದ ತೊಯ್ದೋಗುತ್ತೆ, ನಮಿಯಾಗುತ್ತೆ. ಖಂಡಿತವಾಗಿ ಜ್ಞಾನಧನದಿಂದ ಎಲ್ಲರ ಜೋಳಿಗೆಯನ್ನ ತುಂಬಿಸ್ತಾರೆ. ಯಾವ ರೀತಿಯಾಗಿ ಜೋಳಿಗೆಯನ್ನ ತುಂಬಿಸ್ತಾರೆ? ಆತ್ಮಗಳು ಯಾರಾಗಿದ್ದಾರೆ? ಭಲೆ 84 ಜನ್ಮಗಳನ್ನ ಪಡ್ಕೊಳೋರಾಗಿರ್ಬೋದು, ಕಡಿಮೆ ಜನ್ಮಗಳನ್ನ ಪಡ್ಕೊಳೋರಾಗಿರ್ಬೋದು, ಪ್ರತಿ ಆತ್ಮಕ್ಕೂ ಯಾರು ಆತ್ಮರೂಪಿ ಆಕ್ಟರ್ಸ್ ಗಳಾಗಿದ್ದಾರೋ, ಶರೀರ ರೂಪಿ ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಪಾತ್ರ ಮಾಡುವಂತರಾಗಿದ್ದಾರೋ, ಅವ್ರಿಗೆಲ್ರಿಗೂ ಸಹ ತಮ್ಮ ತಮ್ಮ ಪಾತ್ರದ ಬಗ್ಗೆ ಗೊತ್ತಾಗುತ್ತೆ. ಇಷ್ಟರ ಮಟ್ಟಿಗೆ ಅವನು ಜ್ಞಾನವನ್ನ ನುಡಿಸ್ತಾನೆ. ಈ ಸೃಷ್ಟಿಯಲ್ಲಿ ಆ ರೀತಿ ಯಾರು ಈ ಜ್ಞಾನವನ್ನ ನುಡಿಸಿಲ್ಲ. ಎಂತ ಜ್ಞಾನವನ್ನ? ಹೀರೋ ಪಾತ್ರಧಾರಿಯಿಂದ ಹಿಡಿದು 500 ಕೋಟಿಯ ಅಂತಿಮ ಆತ್ಮದವರಿಗೂ ಯಾರ್ಯಾರ್ದು ಹೇಗೆ ಪಾತ್ರ ಇದೆಯೋ ಅವರಿಗೆಲ್ರಿಗೂ ತಮ್ಮ ಅನೇಕ ಜನ್ಮಗಳ ಪಾತ್ರ ಪ್ರಕಟ ಆಗುತ್ತೆ. ಒಂದ್ ವೇಳೆ ಗೊತ್ತಾಗಿಲ್ಲ ಅಂದ್ರೆ ಅಂತವರಿಗೆ ಸುಪ್ರೀಂ ಸೋಲ್ ತಂದೆ ಹೇಳ್ತಾರೆ, ಅಂತ ಆಕ್ಟರ್ ಮೂರ್ಖ ಆಕ್ಟರ್ ಆಗಿದ್ದಾರೆ, ಅವರಿಗೆ ತಮ್ಮ ಪಾತ್ರದ ಬಗ್ಗೆನೆ ಗೊತ್ತಿಲ್ಲ. ನಾವೆಲ್ಲ ಜ್ಯೋತಿ ಬಿಂದು ಬಿಂದು ಆತ್ಮಗಳಾಗಿದ್ದೀವಿ. ಜ್ಯೋತಿಬಿಂದು ಆತ್ಮಗಳಾಗಿರೋರಿಗೆ ಗೊತ್ತಿರಬೇಕು, ನಾವು ಯಾವ ರೀತಿಯಾಗಿ 84 ಚಕ್ರದಲ್ಲಿ 84 ಶರೀರ ರೂಪಿ ವಸ್ತ್ರವನ್ನ ಧಾರಣೆ ಮಾಡ್ಕೊಂಡಿದ್ದೀವಿ. ಒಂದ್ ವೇಳೆ ಗೊತ್ತಿಲ್ಲ, ಇಷ್ಟರ ಮಟ್ಟಿಗೆ ಮನನ್ ಚಿಂತನ ಮಂಥನ ಮಾಡಿಲ್ಲ, ಅಲ್ಲಿವರೆಗೂ ನಾವು ಮೂರ್ಖ ಆಕ್ಟರ್ ಗಳಾಗಿದ್ದೀವಿ. ಕೋಟಿ ಆತ್ಮಗಳಿಗೆ ಇಷ್ಟು ವಿಸ್ತಾರ ಜ್ಞಾನದ ಭಂಡಾರವನ್ನ ಕೊಡೋ ಅಂತನು ಭೋಲಾನಾಥ ಆಗಿದ್ದಾನೆ. ಭೋಲೋ ಅಂದ್ರೆ ಮುಗ್ಧರ ಸ್ವಾಮಿ ಆಗಿದ್ದಾನೆ. ನಾಥ್ ಅಂದ್ರೆ ಸ್ವಾಮಿ. ಯಾವ ರೀತಿಯಾಗಿ ಎತ್ತಿಗೆ ಮೂಗ್ದಾರ ಹಾಕಲಾಗುತ್ತಲ್ವಾ, ಭಕ್ತಿ ಮಾರ್ಗದಲ್ಲಿ ಸ್ತ್ರೀಗೆ ಮೂಗುತಿ ಹಾಕಲಾಗುತ್ತೆ. ಪುರುಷ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ, ಅವರು ಪರಂ ಪುರುಷ ಆಗಿದ್ದಾರೆ. ಮುಗ್ಧ ಆಗಿರೋ ನಾವೆಲ್ಲ ಮಕ್ಕಳೇನಿದೀವೋ ನಮಗೆಲ್ಲ ಅವರು ಸ್ವಾಮಿ ಆಗಿದ್ದಾರೆ.
ಅವರು ಸ್ವಾಮಿ ಅಂತ ಆಗ ಸಿದ್ಧ ಆಗುತ್ತೆ ಯಾವಾಗ ನಾವು ಆ ಭೋಲೆನಾಥನನ್ನು ಭೋಲೆ ಅಂದ್ರೆ ಮುಗ್ಧದ ರೂಪದಲ್ಲಿ ಗುರುತಿಸುತ್ತೀವಿ.
ಬುದ್ಧಿಯನ್ನ ನಾವು ಉಲ್ಟಾನೆ ಪ್ರಯೋಗ ಮಾಡ್ತೀವಿ. ತಂದೆ ಒಂದು ಡೈರೆಕ್ಷನ್ ಕೊಡ್ತಾರೆ, ನಾವೊಂದು ಡೈರೆಕ್ಷನ್ ಅಲ್ಲಿ ನಡೀತೀವಿ. ಇದರ ಅರ್ಥ ನಾವು ಆ ಭೋಲೆನಾಥನ ಪೂರ್ತಿಯಾಗಿ ನಾವು ಗುರುತಿಸಿಲ್ಲ. ಅವನು ಭೋಲಾನಾಥ ಆಗಿದ್ದಾನೆ, ಖಂಡಿತವಾಗಿ ಅವನು ಬಂದು ಎಲ್ಲರ ಜೋಳಿಗೆಯನ್ನ ತುಂಬಿಸ್ತಾನೆ. ಈ ಬುದ್ಧಿರೂಪಿ ಜೋಳಿಗೆ ಒಂದಿನ ಖಂಡಿತವಾಗಿ ಭರ್ತಿಯಾಗುತ್ತೆ.
ಯಾವಾಗ ಒಬ್ಬೊಬ್ಬರ ಜೋಳಿಗೆ ಪೂರ್ತಿಯಾಗಿ ಭರ್ತಿಯಾಗುತ್ತೋ ಆಗ ಆತ್ಮಕ್ಕೆ ಎಷ್ಟೊಂದು ಮಜಾ ಬರುತ್ತೆ.
ಎಷ್ಟು ಮಜಾ ಬರುತ್ತೆ ಅಂದ್ರೆ ಪ್ರತಿಯೊಂದು ಆತ್ಮ ತನ್ನ ಪಾತ್ರದಿಂದ ಸಂತುಷ್ಟ ಆಗುತ್ತೆ. ಯಾರು ಈ ರೀತಿ ಹೇಳೋದಿಲ್ಲ ನಮ್ ಪಾತ್ರ ಚೆನ್ನಾಗಿಲ್ಲ, ಎಲ್ರಿಗೂ ಸಂತುಷ್ಟಿ ಆಗುತ್ತೆ. ಆ ಜೋಳಿಗೆ ಯಾವ ರೀತಿಯಾಗಿ ಭರ್ತಿ ಆಗುತ್ತೆ? ಇದನ್ನ ನೀವು ಮಕ್ಕಳು ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ಏನು ನೀವು ಬಯಸೋದಾದ್ರೆ ಇದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ಅವನು ಯಾವ ರೀತಿಯಾಗಿ ಜೋಳಿಗೆಯನ್ನ ಭರ್ತಿ ಮಾಡ್ತಾನೆ? ಈಗ ಯಾರ್ದು ಜೋಳಿಗೆನು ಸಹ ಭರ್ತಿ ಆಗಿಲ್ಲ. ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ತುಂಬಿಸಲಾಗುತ್ತೆ. ಎಂತ ಜ್ಞಾನ ರತ್ನ ಆಗಿದೆ? ಅವಿನಾಶಿ ಆಗಿದೆ. ಈ ಜ್ಞಾನ ರತ್ನಗಳದು ಯಾವತ್ತು ವಿನಾಶ ಆಗೋದಿಲ್ಲ. ಈ ಜ್ಞಾನ ರತ್ನಗಳು 84 ಜನ್ಮಗಳವರೆಗೂ ನಡೆಯುತ್ತಾ? ನಡೆಯೋದಿಲ್ವಾ? ಇಲ್ಲ. ಮುರುಳಿಯಲ್ಲಿ ತಿಳಿಸಲಾಗಿದೆ ಈ ಜ್ಞಾನ ರತ್ನನೇ ಸ್ಥೂಲ ರತ್ನಗಳಾಗಿ ಬದಲಿಯಾಗುತ್ತೆ. ಅಂದ್ರೆ ಈ ಜನ್ಮದಲ್ಲಿ ಆತ್ಮ ಎಷ್ಟೆಷ್ಟು ತೀವ್ರ ಜ್ಞಾನವನ್ನ ಧಾರಣೆ ಮಾಡ್ಕೊಳುತ್ತೋ, ಅದಕ್ಕೆ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಜ್ಞಾನಿತು ಆತ್ಮ ನನಗೆ ತುಂಬಾ ಪ್ರಿಯ ಆಗಿದ್ದಾರೆ. ಜ್ಞಾನಿ ಆತ್ಮಗಳು ಯಾರಿಗೆ ಪ್ರಿಯ ಆಗಿದ್ದಾರೆ? ಆ ಪರಮಾತ್ಮನಿಗೆ ಪ್ರಿಯ ಆಗಿದ್ದಾರೆ. ಈ ಜ್ಞಾನ ರತ್ನನೇ ಶಿವನ ಸಂಪತ್ತು ಆಗಿದೆ. ಸುಪ್ರೀಂ ಸೋಲ್ನ ಸಂಪತ್ತು ಆಗಿದೆ. ಅವನು ಪರಮಧಾಮದಿಂದ ಬೇರೆ ಯಾವ ಸಂಪತ್ತನ್ನು ತಗೊಂಡ್ ಬರೋದಿಲ್ಲ. ಅವನು ಜ್ಞಾನ ರತ್ನಗಳ ಸಂಪತ್ತನ್ನ ತಗೊಂಡ್ ಬರ್ತಾನೆ. ಆ ಜ್ಞಾನ ರತ್ನಗಳ ಸಂಪತ್ತಿಗೆ ಯಾವ ಆತ್ಮ ಎಷ್ಟು ಬೆಲೆ ಕೊಡುತ್ತೋ, ಬೆಲೆ ಕೊಡುವಂತ ಆತ್ಮ ಅಷ್ಟೇ ಶಕ್ತಿಶಾಲಿ ಆಗುತ್ತೆ. ತಿಳಿಸಲಾಗಿದೆ ಅವಿನಾಶಿ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನ ತುಂಬಿಸ್ಕೊಳ್ತೀರಾ? ಇದೇ ಜ್ಞಾನ ಆಗಿದೆ. ಜ್ಞಾನ ಸಾಗರ ಬಂದು ಜ್ಞಾನವನ್ನ ಕೊಡ್ತಾನೆ. ಗೀತೆ ಅಂತೂ ಅದು ಒಂದೇ ಆಗಿದೆ. ಆದ್ರೆ ಸಂಸ್ಕೃತ ಶ್ಲೋಕ ಇತ್ಯಾದಿ ಏನೂ ಇಲ್ಲ. ಏನಂತ ಹೇಳಿದ್ರು? ಯಜ್ಞದ ಇಸ್ತ್ರಿಯನ್ನ ತಿಳಿಸಲಾಗ್ತಾ ಇದೆ. ಹತ್ತೊಂಬತ್ತು 1936 ಯಾವಾಗ ಈ ಜ್ಞಾನ ಯಜ್ಞ ಆರಂಭ ಆಗಿತ್ತು, ಅದೇ ಹಳೆಯ ಸಂಸ್ಕೃತ ಗೀತೆಯನ್ನ ಓದಿ ತಿಳಿಸ್ತಾ ಇದ್ರು. ಆದಿಯಲ್ಲಿ ಏನ್ ಮಾಡ್ತಾ ಇದ್ರು? ಇದೇ ಹಳೆಯ ಸಂಸ್ಕೃತ ಗೀತೆಯ ಅರ್ಥವನ್ನ ತಿಳಿಸಿ ಹೇಳ್ತಾ ಇದ್ರು. ಮತ್ತೆ ಓಂ ಧ್ವನಿಯ ಉಚ್ಚಾರಣೆ ಮಾಡ್ತಾ ಇದ್ರು. ಯಾವ್ದು ಆದಿಯಲ್ಲಿ ಆಗಿದೆಯೋ ಅದು ಅಂತಿಮದಲ್ಲೂ ಆಗ್ಬೇಕು. ಅಂದ್ರೆ ಆದಿಯಲ್ಲೂ ಅದೇ ಸಂಸ್ಕೃತ ಗೀತೆ ಇತ್ತು, ಅಂತಿಮದಲ್ಲೂ ಅದೇ ಸಂಸ್ಕೃತ ಶ್ಲೋಕ ಏನಿದೆಯೋ ಈ ಜ್ಞಾನವನ್ನ ಸತ್ಯ ಅಂತ ಸಿದ್ಧಪಡಿಸುತ್ತೆ. ಏನ್ ಹೇಳಾಯ್ತು? ಗೀತೆ ಅಂತೂ ಒಂದೇ ಆಗಿದೆ. ಸಂಸ್ಕೃತ ಶ್ಲೋಕ ಇತ್ಯಾದಿ ಈಗ ಇಲ್ಲ. ಯಾವ್ದನ್ನ ಈಗ ತಂದೆ ತಿಳಿಸ್ತಾರೆ? ಇಬ್ರಾಹಿಂ ಬುದ್ಧ ಕ್ರೈಸ್ತ ಬಂದು ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಗುರುನಾನಕ್ ಸಹ ಬಂದು ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಮೊಹಮ್ಮದ್ ಬಂದು ಮುಸ್ಲಿಂ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಅವರು ಕೈಯಲ್ಲಿ ಹಿಡ್ಕೊಂಡು ಕುರಾನ್ ಅಧ್ಯಯನ ಮಾಡಿದ್ರ? ಕ್ರೈಸ್ಟ್ ಏನು ಬೈಬಲ್ ಅಧ್ಯಯನ ಮಾಡಿದ್ರ? ಇಲ್ಲ. ಎಲ್ಲಾ ಧರ್ಮಪಿತಗಳು ಏನ್ ಮಾಡಿದ್ರು? ಮುಖದಿಂದ ಡೈರೆಕ್ಟ್ ಆಗಿ ತಿಳಿಸಿದ್ರು. ಪರಮಾತ್ಮನು ಸಹ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾನೆ, ಅವನು ಡೈರೆಕ್ಟ್ ಮುಖದಿಂದ ನುಡಿಸ್ತಾನೆ. ಯಾವುದೇ ಗ್ರಂಥವನ್ನ ರೆಫರ್ ಮಾಡೋದಿಲ್ಲ. ಅವನು ಏನ್ ತಿಳಿಸ್ತಾನೋ ಅದೇ ಮಾತುಗಳಾಗಿರುತ್ತೆ ಯಾವುದು ಗೀತೆಯಲ್ಲಿದೆಯೋ. ಭಗವದ್ಗೀತೆದು 108ಕ್ಕಿಂತ ಜಾಸ್ತಿ ಟೀಕೆಗಳನ್ನ ಮಾಡಲಾಗಿದೆ. ತಿಲಕ ಗೀತ, ಗಾಂಧಿ ಗೀತ, ಶಂಕರಾಚಾರ್ಯ ಗೀತ, ಮಾಧ್ವಾಚಾರ್ಯ ಗೀತ, ವಶಿಷ್ಠ ಗೀತ, ಅಷ್ಟಾವಕ್ರ ಗೀತ. ಆದ್ರೆ ಯಾವ ಗೀತೆಗಳಾಗಿದೆಯೋ ಅದರಲ್ಲಿ ಮಾತುಗಳು ಯಾವ ರೀತಿ ಬರುತ್ತೆ ಅಂದ್ರೆ ಒಂದು ಇನ್ನೊಂದನ್ನ ಕಟ್ ಮಾಡೋ ತರ ಆಗಿರುತ್ತೆ. ಹಾಗಿದ್ಮೇಲೆ ಯಾವ ಗೀತೆ ಸತ್ಯ ಆಗಿದೆ? ದೇವತೆಗಳು ಜಾಸ್ತಿ ಪವಿತ್ರ ಆಗಿರ್ತಾರ, ಮನುಷ್ಯರು ಜಾಸ್ತಿ ಪವಿತ್ರ ಆಗಿರ್ತಾರ? ದೇವತೆಗಳು ವಿಕಾರಿ ಆಗಿರ್ತಾರ, ಮನುಷ್ಯರು ವಿಕಾರಿ ಆಗಿರ್ತಾರ? ಮನುಷ್ಯರು ವಿಕಾರಿ ಆಗಿರ್ತಾರೆ. ಮನುಷ್ಯರು ಬರ್ದಿರೋ ವೇದ ಶಾಸ್ತ್ರಗಳನ್ನು ಸಹ ಅಸತ್ಯ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅವರ ಟೀಕೆಗಳನ್ನು ಸಹ ಅಸತ್ಯ ಆಗಿರುತ್ತೆ. ಅದಕ್ಕೆ ಈ ಗಾಯನ ಇದೆ, ಕ್ಯಾ ಸಂಜೆ ಕವಿ ಕ್ಯಾ ಸಂಜೆ ರವಿ. ಅಂದ್ರೆ ಕವಿ ತನ್ನ ಕವಿತೆಯ ಅರ್ಥವನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಜ್ಞಾನ ಸೂರ್ಯ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ಆ ಕವಿತೆಯ ಸಹಿ ಅರ್ಥವನ್ನ ತಿಳಿಸ್ಲಿಕ್ಕೆ ಸಾಧ್ಯತೆ ಇದೆ.
ಗೀತಾ ಟು ಹೋಯಿ ಇದೆ,
ಗೀತೆ ಅಂತೂ ಅದೇ ಆಗಿದೆ.
ಗೀತಾ ವಹಿ ಹೇ ಲೇಕಿನ್ ಅಭಿ ಜೋ ಕುಚ್ ಪರಮಾತ್ಮ ಬಾಪ ಆಕರ್ ಸುನಾತೆ ಹೇ.
ಗೀತೆ ಅಂತೂ ಅದೇ ಆಗಿದೆ, ಆದ್ರೆ ಈಗ ಪರಮಾತ್ಮ ತಂದೆ ಬಂದು ಏನ್ ನುಡಿಸ್ತಾರೆ
ಸಂಸ್ಕೃತ ಶ್ಲೋಕವನ್ನು ಸುಮಾರು
ಅದನ್ನ ಸಂಸ್ಕೃತ ಶ್ಲೋಕದಲ್ಲಿ ನುಡಿಸೋದಿಲ್ಲ. ಇವತ್ತಿನ ಜಗತ್ತಿನಲ್ಲಿ ಅಂತ ಹಳ್ಳಿ ನಗರಗಳನ್ನ ನೋಡಿದ್ದೀರಾ? ಯಾವ ದೇಶದ ಬಗ್ಗೆ ಆದ್ರೂ ಕೇಳಿದ್ದೀರಾ ಅಲ್ಲಿ ಸಂಸ್ಕೃತವನ್ನ ನುಡಿಸಲಾಗುತ್ತೆ? ಅಲ್ಲಿಯ ಮಾತೃಭಾಷೆ ಸಂಸ್ಕೃತ ಆಗಿದೆ. ಎಲ್ಲೂ ಇಲ್ಲ ಸಂಸ್ಕೃತದ ಅರ್ಥನೇ ಆಗಿದೆ ಸುಧಾರಣೆ ಆಗಿರುವಂತದ್ದು. ಅದನ್ನ ಸೆಟ್ ಮಾಡಲಾಗಿದೆ. ವಾಸ್ತವದಲ್ಲಿ ಯಾವತ್ತೂ ಆ ಭಾಷೆಯನ್ನ ನುಡಿಸೋದಿಲ್ಲ. ಪ್ರಾಕೃತ ಪಾಲಿ ಇತ್ಯಾದಿ ಹಳೆ ಭಾಷೆಗಳನ್ನ ನುಡಿಸಲಾಗ್ತಾ ಇತ್ತು. ಸಂಸ್ಕೃತದಲ್ಲಿರುವ ಶ್ಲೋಕಗಳೇನಿದಾವೋ ಆ ಶ್ಲೋಕಗಳು ಕೇವಲ ವಿದ್ವಾಂಸರ ವಸ್ತು ಆಗಿದೆ. ಆ ಶ್ಲೋಕವನ್ನ ಪರಮಾತ್ಮ ತಂದೆ ಬಂದು ನುಡಿಸೋದಿಲ್ಲ. ಅವನು ನಿಜವಾದ ಭಾವವನ್ನ ಬಂದು ತಿಳಿಸ್ತಾನೆ. ಮುಗ್ದ ಮಾತೆಯರು ಈ ಸಂಸ್ಕೃತದಿಂದ ಶ್ಲೋಕದಿಂದ ಏನ್ ತಿಳ್ಕೊಳ್ತಾರೆ? ಮುಗ್ಧ ಮಾತೆಯರು ಅವ್ರು ಅಷ್ಟೊಂದು ವಿದ್ಯಾಭ್ಯಾಸನೂ ಮಾಡಿರೋದಿಲ್ಲ. ಅಂತವ್ರ ಮುಂದೆ ಪರಮಾತ್ಮ ತಂದೆ ಬಂದು ಸಂಸ್ಕೃತ ನುಡಿಸಿದ್ರೆ ಸಂಸ್ಕೃತದ ಶ್ಲೋಕಗಳನ್ನ ನುಡಿಸಿದ್ರೆ ಆ ಮುಗ್ಧ ಮಾತೆರೇನು ಅರ್ಥನೆ ಮಾಡ್ಕೊಳೋದಿಲ್ಲ. ಅಂದ್ರೆ ಈ ಪಂಡಿತರ ವಿದ್ಯೆಯನ್ನ ತಂದೆ ಬಂದು ಪ್ರದರ್ಶನ ಮಾಡೋದಿಲ್ಲ. ಅವನು ಸರಳ ಶಬ್ದಗಳಿಂದ ಜ್ಞಾನವನ್ನ ತಿಳಿಸ್ತಾನೆ ಬಂದು. ಇದೇ ಜ್ಞಾನನೇ ಸಂಸ್ಕೃತದಲ್ಲಿ ಗೀತಾ ಜ್ಞಾನದಲ್ಲೂ ತಿಳಿಸಲಾಗಿದೆ. ಅದೇ ಆಗಿದೆ, ಆದ್ರೆ ಅರ್ಥದಲ್ಲಿ ವ್ಯತ್ಯಾಸ ಆಗುತ್ತೆ. ಮಾತೆರಿಗೆ ಭೋಲಾನಾಥ್ ತಂದೆ ಬರ್ತಾರೆ. ಈ ಮಾತೆಯರು ಮನೆಯ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ. ಆದ್ರೂ ನೌಕರಿಯಲ್ಲಿ ಹೋಗೋದು ಫ್ಯಾಷನ್ ಆಗ್ಬಿಟ್ಟಿದೆ. ಈ ಫ್ಯಾಷನ್ ಸಹ ಎಲ್ಲಿಂದ ಬಂದಿದೆ? ಮಾತೆಯರು ಹೊರಗಡೆ ಹೋಗಿ ನೌಕರಿ ಮಾಡ್ತಾರೆ. ವಿದೇಶಿಗಳಿಂದನೇ ಈ ಫ್ಯಾಷನ್ ಬಂದಿರೋದು. ಬಾಬಾ ಬಂದು ಶ್ರೇಷ್ಠಾದಿ ಶ್ರೇಷ್ಠ ಶಿಕ್ಷಣವನ್ನ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ಸ್ವಲ್ಪನೂ ಯಾರು ಅಧ್ಯಯನ ಮಾಡ್ತಾ ಇದ್ದಿಲ್ವೋ ಅವರಿಗೆ ಬಂದು ತಂದೆ ಕಳಸವನ್ನ ಕೊಡ್ತಾರೆ. ಶಾಸ್ತ್ರದಲ್ಲಿ ಗಾಯನ ಇದೆಯೋ? ಶಾಸ್ತ್ರದಲ್ಲಿ ಏನ್ ಗಾಯನ ಇದೆ? ಜ್ಞಾನದ ಕಳಸವನ್ನ ಯಾರಿಗೆ ಕೊಡಲಾಗಿದೆ? ಯಾವ ಮಾತೆಗೆ ಕೊಡಲಾಗಿದೆ? ಜಗದಂಬಗೂ ಕೊಡಲಾಗಿದೆ, ಲಕ್ಷ್ಮಿಗೂ ಕೊಡಲಾಗಿದೆ.
ಸಾಗರ ಮಂಥನ್ ಹುಯೇ ಸಾಗರ ಮಂಥನ್ ಕಿಯಾ
ಸಾಗರ ಮಂಥನ ಆಯ್ತು, ದೇವತೆಗಳು ಮತ್ತೆ ಅಸುರರು ಇನ್ ಸಾಗರ ಮಂಥನ ಮಾಡಿದ್ರು. ಜ್ಞಾನ ಸಾಗರನ ಏನ್ ಮಂಥನ ಮಾಡಿದ್ರು, ಆ ಮಂಥನದಿಂದ ಏನ್ ರತ್ನಗಳು ಬಂದವು, ಆ ರತ್ನಗಳಲ್ಲಿ ವಿಶೇಷವಾಗಿ ಕಳಸ ಹೊರಬಂತು. ಆ ಜ್ಞಾನ ಕಳಸದ ಭಾರ ಏನಿದೆಯೋ ಅದನ್ನ ಯಾರಿಗೆ ಕೊಡ್ಲಾಯ್ತು, ಲಕ್ಷ್ಮಿ ಜಗದಂಬಾಗೆ ಕೊಡ್ಲಾಯ್ತು. ಬಾಬಾ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ನಿಮ್ ಮೇಲೆ ಶಿಕ್ಷಣದ ಕಳಸವನ್ನ ಇಡ್ತಾರೆ. ಭಕ್ತಿಯರು ಆಗಿದ್ದೀರಾ, ಸೀತೆಯರು ಆಗಿದ್ದೀರಾ, ತಂದೆ ಬಂದಿದ್ದಾರೆ ರಾವಣನ ಲಂಕೆಯಿಂದ ನಮ್ಮನ್ನ ಮುಕ್ತ ಪಡಿಸ್ಲಿಕ್ಕೆ, ದುಃಖದಿಂದ ಮುಕ್ತ ಪಡಿಸ್ಲಿಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ತಂದೆ ಮನೆಯಲ್ಲೇ ಹೋಗ್ತೀವಿ, ತಂದೆಯ ಜೊತೆಯಲ್ಲೇ ಹೋಗ್ತೀವಿ, ಮತ್ತೆ ಎಲ್ಲಿ ಹೋಗ್ತೀವಿ, ನೆನಪನು ಸಹ ಮನೆಯನ್ನೇ ಮಾಡ್ತೀವಿ, ನಾವು ದುಃಖದಿಂದ ಮುಕ್ತಿ ಆಗ್ಬೇಕು. ಮಕ್ಕಳು ತಿಳ್ಕೊಂಡಿದ್ದಾರೆ ಮಧ್ಯದಲ್ಲಿ ಯಾರಿಗೂ ಮುಕ್ತಿ ಸಿಗೋದಿಲ್ಲ. ಯಾವ ರೀತಿಯಾಗಿ ಮನುಷ್ಯ ಗುರುಗಳು ಹೇಳ್ತಾನೆ ಬಂದಿದ್ದಾರೆ, ಮಹಾತ್ಮ ಬುದ್ಧ ಏನ್ ಜ್ಞಾನವನ್ನ ನುಡಿಸಿದ್ರು ಅದರಿಂದ ನಿರ್ವಾಣ ಧಾಮಕ್ಕೆ ಹೋದ್ರು. ಭಲೇ ಸತ್ಯುಗ ಆಗಿರ್ಲಿ, ತ್ರೇತಾಯುಗ ಆಗಿರ್ಲಿ, ದ್ವಾಪರಯುಗ ಆಗಿರ್ಲಿ, ಕಲಿಯುಗ ಆಗಿರ್ಲಿ, ಯಾರು ಮುಕ್ತಿಯನ್ನ ಪಡ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿರ್ವಾಣ ಧಾಮಕ್ಕೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನಿರ್ವಾಣ ಧಾಮಕ್ಕೆ ಯಾರಾದ್ರೂ ವಾಪಸ್ ಹೋಗಿದ್ರು ಅಂದ್ರೆ ಜನಸಂಖ್ಯೆ ಕಡಿಮೆ ಆಗ್ತಾ ಇತ್ತ ಜಾಸ್ತಿ ಆಗ್ತಾ ಇತ್ತ? ಜಗತ್ತಿನ ಜನಸಂಖ್ಯೆ ಕಡಿಮೆ ಆಗ್ಬೇಕಲ್ವಾ? ಆದ್ರೆ ಇಲ್ಲ. ಈ ಸೃಷ್ಟಿಯಲ್ಲಿ ಯಾರು ಬಂದ್ರು ಅವರು ಅಜ್ಞಾನತೆಯಲ್ಲಿ ಜನನ ಮರಣ ಚಕ್ರದಲ್ಲಿ ಬರ್ತಾ ಕೆಳಗಡೆನೆ ಬೀಳ್ತಾ ಹೋದ್ರು. ಅವರ ಮೆಂಟಲಿಟಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಬುದ್ಧಿ ವಿಕೃತ ಆಗ್ತಾ ಹೋಗುತ್ತೆ. ಕಲಿಯುಗದ ಅಂತಿಮದಲ್ಲಿ ಯಾವಾಗ ಪೂರ್ತಿಯಾಗಿ ಬುದ್ಧಿ ವಿಕೃತ ಆಗುತ್ತೋ, ಮನುಷ್ಯನ ಬುದ್ಧಿ ಕವಡೆ ಸಮಾನ ಆಗುತ್ತೆ. ಬುದ್ಧಿ ಕವಡೆ ಆಕಾರ ತರ ಆಗುತ್ತೆ, ಏನು ನೆನಪು ಬರೋದಿಲ್ಲ, ವಿಕೃತಿ ಮಾತ್ರ ನೆನಪಿಗೆ ಬರುತ್ತೆ. ಆಗ ಪರಮಾತ್ಮ ತಂದೆ ಬಂದು ಜ್ಞಾನವನ್ನ ಕೊಡ್ತಾರೆ, ಆ ಕವಡೆ ತರ ಆಗಿರೋ ಬುದ್ಧಿಯನ್ನ ವಜ್ರ ಸಮಾನ ಮಾಡ್ತಾನೆ. ವಜ್ರ ಸಮಾನ ಮಾಡೋ ಅಂತನು ಕವಡೆ ಆಗಿರೋದನ್ನ ತಗೊಳ್ತಾನೆ, ವಜ್ರ ಸಮಾನ ಆಗಿರೋದನ್ನ ಕೊಡ್ತಾನೆ. ಆ ಒಬ್ಬ ಭೋಲಾನಾಥಿ ಈ ಸೃಷ್ಟಿಯಲ್ಲಿ ಬಂದಿದ್ದಾನೆ.
ಸತೋಪ್ರಧಾನ
ಎಲ್ರನ್ನು ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡ್ತಾನೆ.
मुख्य जो फाउंडेशन सुर है इस धरती का वो टर जाता है।
ಈ ಸೃಷ್ಟಿಯ ಮುಖ್ಯ ಫೌಂಡೇಶನ್ ಜಡ ಏನಿದೆಯೋ ಅದು ಕೊಳ್ತೋಗ್ಬಿಡುತ್ತೆ. ಗೀತೆಯಲ್ಲೂ ಸಹ ಸೃಷ್ಟಿ ವೃಕ್ಷ ಅಂತ ಹೇಳಲಾಗಿದೆ. ಈ ಸೃಷ್ಟಿ ವೃಕ್ಷ ಯಾವ ರೀತಿ ಆಗಿದೆ ಅಂದ್ರೆ ದೇವಿ ದೇವತಾ ಸನಾತನ ಧರ್ಮದ ಮೂಲ ಜಡ ಏನಿದೆಯೋ ಅದು ಕೊಳೆತು ಬಿಟ್ಟಿದೆ.
ಬಾಕಿ ಸಬ್ ಧರ್ಮ ಖಡೆ ಹೋಗಿ
ಉಳಿದ ಎಲ್ಲಾ ಧರ್ಮಗಳು ನಿಂತಿದ್ದಾವೆ.
ಸನಾತನ ಧರ್ಮ
ಸನಾತನ ಧರ್ಮ ಅದರಲ್ಲೂ ಕೊಳೆಯುವಿಕೆ ಶುರು ಆಗಿದೆ. ಆ ಧರ್ಮ ಈಗ ಪ್ರಾಯ ಲೋಪ ಆಗಿದೆ.
ಸನಾತನ ಧರ್ಮ ಪರಮಾತ್ಮ ಬಾಪನೆ ಆಕರಿಸಿ 5,000 ವರ್ಷ ಪಹಲೆ ಗೀತಾ ಜ್ಞಾನ ಸುನಾಕರ್ ಸನಾತನ ಧರ್ಮ ಸ್ಥಾಪನಾ
ಪರಮಾತ್ಮ ತಂದೆ 5,000 ವರ್ಷ ಮುಂಚೆನೂ ಸಹ ಗೀತಾ ಜ್ಞಾನವನ್ನ ನುಡಿಸಿ ಸನಾತನ ಧರ್ಮವನ್ನ ಏನ್ ಸ್ಥಾಪನೆ ಮಾಡಿದ್ರು ಅದು ಪ್ರಾಯ ಲೋಪ ಆಗ್ಬಿಟ್ಟಿದೆ. ಇನ್ನು ಪ್ರಾಯ ದೇವತೆಗಳ ಚಿತ್ರ ಮಾತ್ರ ಉಳ್ಕೊಂಡಿದೆ, ಮೂರ್ತಿಗಳು ಉಳ್ಕೊಂಡಿದ್ದಾವೆ.
ರಾಮ ಸೀತಾ ಚಿತ್ರ,
ಲಕ್ಷ್ಮೀನಾರಾಯಣರ ಚಿತ್ರ, ರಾಮ ಸೀತೆಯ ಚಿತ್ರ, ಅವರ ಚಿತ್ರಗಳು ಇದುವರೆಗೂ ಇದೆ. ಇದ್ರ ಮೇಲೆ ಮಕ್ಕಳು ತಿಳಿಸ್ಬೇಕು. ಏನಂತ ತಿಳಿಸ್ಬೇಕು? ತ್ರೇತಾಯುಗದಲ್ಲಿ ರಾಮ ಸೀತೆಯ ರಾಜ್ಯ ಇತ್ತು. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಸತ್ಯುಗ 16 ಕಲೆ ಸಂಪೂರ್ಣ ಆಗಿರುತ್ತೆ. ನಾರಾಯಣನು ಸಹ 16 ಕಲೆ ಸಂಪೂರ್ಣ ಆಗಿದ್ರು. ಹೇ ಕೃಷ್ಣ ನಾರಾಯಣ ವಾಸುದೇವ, ಕೃಷ್ಣನಿಗೆ ನಾರಾಯಣನಿಗೆ ವಾಸುದೇವನಿಗೆ 16 ಕಲೆ ಸಂಪೂರ್ಣ ಅಂತ ಹೇಳಲಾಗುತ್ತೆ. ಸತ್ಯುಗದಲ್ಲಿ ಜನ್ಮ ಪಡ್ಕೊಳ್ತಾ ಆತ್ಮದ ಶಕ್ತಿ ಕ್ಷೀಣ ಆಗುತ್ತೆ. ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆ ಆಗುತ್ತೆ. ಆತ್ಮದ ಶಕ್ತಿ ಕ್ಷೀಣ ಆಗುತ್ತೆ. ಯಾರು ತಿಳ್ಕೊಳ್ತಾರೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಪ್ರಿನ್ಸ್ ಪ್ರಿನ್ಸೆಸ್ ಆಗಿದ್ರು, ಮಹಾರಾಜ ಮಹಾರಾಣಿ ಆಗ್ತಾರೆ ನಂತರ? ಖಂಡಿತವಾಗಿ ಮೊದಲು ಮಕ್ಕಳ ರೂಪದಲ್ಲಿ ಜನ್ಮ ಪಡ್ಕೊಂಡಿದ್ರು, ನಂತರ ದೊಡ್ಡವರಾಗಿರ್ಬೇಕು, ಟೈಟಲ್ ನ ಧಾರಣೆ ಮಾಡ್ಕೊಂಡಿರ್ಬೇಕು. ಯಾವ ಮಕ್ಕಳು ತಿಳಿವಳಿಕೆ ಉಳ್ಳವರಾಗಿದಾರೋ ಅವರು ತಿಳ್ಕೊಳ್ಳಿ. ಯಾರು ತಿಳಿವಳಿಕೆ ಉಳ್ಳ ಮಕ್ಕಳಾಗಿದಾರೋ ಅವರೇ ಸತ್ಯುಗದ ಮಾಲೀಕರಾಗ್ತಾರೆ. ದೇವತೆಗಳು ಯಾವತ್ತೂ ಪತಿತ ಜಗತ್ತಿನಲ್ಲಿ ಕಾಲಿಡೋದಿಲ್ಲ. ಶ್ರೀಕೃಷ್ಣ ಅಂತೂ ವೈಕುಂಠದ ಕೃಷ್ಣ ಆಗಿದ್ದಾರೆ. ಪ್ರಿನ್ಸ್ ಆಗಿದ್ದಾರೆ, ವೈಕುಂಠದ ಪ್ರಿನ್ಸ್ ಆಗಿದ್ದಾರೆ. ಸುಧಾರಣೆ ಆಗಿರೋ ಮನುಷ್ಯ ಆಗಿದ್ದಾರೆ. ಸುಧಾರಣೆ ಆಗಿರೋ ಮನುಷ್ಯನಿಗೆ ದೇವತೆ ಅಂತ ಹೇಳಲಾಗುತ್ತೆ. ಇನ್ನು ಕೆಟ್ಟಿರೋ ಮನುಷ್ಯನಿಗೆ ರಾಕ್ಷಸ ಅಂತ ಹೇಳಲಾಗುತ್ತೆ. ಕೃಷ್ಣನಿಗೆ ದೇವಿ ದೇವತಾ ಸನಾತನ ಧರ್ಮದವನು ಅಂತ ಹೇಳಲಾಗುತ್ತೆ. ವಾಸ್ತವದಲ್ಲಿ ದೇವತೆಗಳು ಬ್ರಹ್ಮ ವಿಷ್ಣು ಶಂಕರ ಅವರು ಸೂಕ್ಷ್ಮ ಸಂದಲ್ಲಂತೂ ಇರ್ತಾರೆ. ಇಲ್ಲಿ ಮನುಷ್ಯರು ಇರ್ತಾರೆ. ಮನುಷ್ಯನ ಸೂಕ್ಷ್ಮವತನವಾಸಿ ದೇವತೆ ಅಂತ ಹೇಳೋದಿಲ್ಲ. ಏನು ಯಾರು ಮನುಷ್ಯರಾಗಿದ್ದಾರೋ, ಯಾರಿಗೆ ಮನಸ್ಸು ಇದೇನೋ, ಮನನಾತ್ಮಕ ಮನುಷ್ಯ, ಯಾರು ಮನನ್ ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಏನ್ ಮನನ್ ಚಿಂತನೆ ಮಂಥನ ಮಾಡಬೇಕಾಗಿದೆಯೋ ಅದನ್ನ ಮಾಡೋದಿಲ್ಲ. ಯಾವ ಮಾತಿನ ಮನನ್ ಚಿಂತನ?
ಮನನಾತ್ ಮನುಷ್ಯ ಮನುಷ್ಯ ಔನಾತ್ ಮನುಷ್ಯ ಕಹಾ ಜಾತಾ ಹೈ ತೋ ಉಸ್ಕೊ ಮನನ್ ಚಿಂತನ ಮಂಥನ ಸಾಧ್ಯ ಕರ್ನಾ ಚಾಹಿಯೇ ನಾ.
ಮನನಾತ್ಮ ಮನುಷ್ಯ, ಮನುವಿನ ಸಂತಾನ ಮನುಷ್ಯ ಹೇಳಲಾಗುತ್ತೆ ಅಂದ್ರೆ ಅವನು ಮನನ್ ಚಿಂತನ ಮಂಥನವನ್ನ ಸಾತ್ವಿಕ ಮಾಡ್ಬೇಕಲ್ವಾ? ಯಾವ ಸಾತ್ವಿಕ? ಆತ್ಮ ಏನಿದೆಯೋ ಆ ಆತ್ಮ ಮತ್ತೆ ಪರಮಾತ್ಮನ ಮನನ್ ಚಿಂತನ ಮಂಥನ ಮಾಡ್ಬೇಕು.
ಆತ್ಮ ಪರಮಾತ್ಮ ಮನನ್ ಚಿಂತನ ಮಂಥನ ಪರೆ.
ಆದ್ರೆ ಆತ್ಮ ಪರಮಾತ್ಮನ ಮನನ್ ಚಿಂತನ ಮಂಥನದಿಂದ ಪರೆ ಆಗಿದ್ದಾರೆ. ಇವತ್ತು ಮನುಷ್ಯಾತ್ಮ ಆಟಮ್ನ ಮಂಥನ ಮಾಡ್ತಾ ಇದ್ದಾರೆ. ಆಟಮ್ ಬಾಂಬ್ ಮಾಡ್ತಾ ಇದ್ದಾರೆ. ಮನುಷ್ಯರಾಗಿದಾರ ರಾಕ್ಷಸರಾಗಿದಾರ? ರಾಕ್ಷಸ ಅಂತ ತನ್ನ ಮನೆಗೆ ಬೆಂಕಿಯನ್ನ ಹಚ್ಕೊಳ್ತಾನೆ. ಯಾರಲ್ಲಾದ್ರೂ ಭೂತ ಪ್ರವೇಶ ಆಯ್ತು ಅಂದ್ರೆ ಅವ್ರು ಏನ್ ಮಾಡ್ತಾರೆ? ತಮ್ಮ ಮನೆಯನ್ನೇ ನಾಶ ಮಾಡಿಡ್ತಾರೆ. ಅದಕ್ಕೆ ಹೇಳಿದರೆ ಮನುಷ್ಯನಿಗೆ ಸೂಕ್ಷ್ಮತನವಾಸಿ ದೇವತೆ ಅಂತ ಹೇಳೋದಿಲ್ಲ. ಯಾರು ಸೂಕ್ಷ್ಮತನವಾಸಿ ದೇವತೆ ಆಗ್ತಾರೋ ಅವ್ರೇನಾಗ್ತಾರೆ? ಅವರು ಪರಿಷ್ಠ ಆಗ್ತಾರೆ. ಪರಿಷ್ಠ ಅಂದ್ರೆ ಏನರ್ಥ? ಸ್ಪರ್ಶ ಅಂದ್ರೆ ಈ ಸಾಕಾರಿ ಜಗತ್ತಿನಲ್ಲಿರೋರ ಜೊತೆ ಯಾವ ಸಂಬಂಧನೂ ಇರೋದಿಲ್ಲ. ಅಂದ್ರೆ ದೇಹ ಮತ್ತೆ ದೇಹ ಸಂಬಂಧಿಗಳ ಬಗ್ಗೆ ಯಾವ ಚಿಂತನೆನೂ ಮಾಡೋದಿಲ್ಲ. ಯಾವ ಚಿಂತನೆ ಮಾಡ್ಬೇಕು? ಆತ್ಮದ ಚಿಂತನೆ ಮಾಡ್ಬೇಕು, ಪರಮಾತ್ಮನ ಚಿಂತನೆ ಮಾಡ್ಬೇಕು. ಈ ಸೃಷ್ಟಿಯ ಕಲ್ಯಾಣ ಹೇಗೆ ಆಗ್ಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಅವರಿಗೆ ಪರಿಷ್ಠ ಅಂತ ಹೇಳಲಾಗುತ್ತೆ. ಬೇರೆ ಧರ್ಮಗಳಲ್ಲೂ ಪರಿಷ್ಠ ಗಾಯನ ಇದೆ. ಭಾರತದಲ್ಲಿ ಪರಿಷ್ಠಗಳ ಗಾಯನ ಮಾಡೋದಿಲ್ಲ, ದೇವತೆಗಳ ಪೂಜೆ ಮಾಡಲಾಗುತ್ತೆ. ದೇವತೆಗಳು ಪರಿಷ್ಠೆಯ ಸ್ಥಿತಿಯಿಂದನೂ ಉನ್ನತ ಮಟ್ಟದವರಾಗಿದ್ದಾರೆ. ಪರಿಷ್ಠ ಅಂದ್ರೆ ಮನನ್ ಚಿಂತನ ಮಂಥನ ಮಾಡುವಂತರಾಗಿದ್ದಾರೆ. ಸಂಸಾರದ ಕಲ್ಯಾಣಕ್ಕೋಸ್ಕರ ಮಾಡೋರಾಗಿರ್ತಾರೆ, ಹಾಗಾಗಿ ಅವರಿಗೆ ಪರಿಷ್ಠ ಅಂತ ಹೇಳಲಾಗುತ್ತೆ. ಇನ್ನು ಯಾರು ಮನನ್ ಚಿಂತನ ಮಂಥನ ಸ್ಟೇಜ್ ನಿಂದನೂ ಯಾರು ಉನ್ನತ ಸ್ಟೇಜಿಗೆ ಹೋಗಿದಾರೋ? ಪೂರ್ತಿಯಾಗಿ ನಿರಾಕಾರಿ ಸ್ಟೇಜ್ ನಲ್ಲಿ ಸ್ಥಿತ ಆಗ್ತಾರೋ ಅವ್ರಿ ದೇವತುಲ್ಯದಲ್ಲಿ ಹೋಗ್ತಾರೆ. ಅವರ ತಮ್ಮ ಇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯಿ ಆಗಿರ್ತಾರೆ.
ಮನುಷ್ಯ
ಮನುಷ್ಯನಿಗೆ ಸೂಕ್ಷ್ಮ ಅತನ್ವಾಸಿ ದೇವತೆ ಅಂತ ಹೇಳೋದಿಲ್ಲ. ಬ್ರಹ್ಮನಿಗೆ ಬ್ರಹ್ಮ ದೇವತಾಯ ನಮಃ ಅಂತ ಹೇಳಲಾಗುತ್ತೆ. ವಿಷ್ಣು ದೇವತಾಯ ನಮಃ ಹೇಳ್ತಾರಲ್ವಾ. ದೇವಿ ದೇವತಾಯ ನಮಃ. ಶ್ರೀ ಲಕ್ಷ್ಮೀ ದೇವಿ ನಮಃ. ಶ್ರೀ ಕೃಷ್ಣ ದೇವತಾ ನಮಃ. ಮನುಷ್ಯ 84 ಜನ್ಮಗಳನ್ನ ಪಡ್ಕೊಳ್ಬೇಕಾಗುತ್ತೆ. ಈಗ ನೀವು ತಿಳ್ಕೊಂಡಿದ್ದೀರಾ, ನಾವು ವಾಸ್ತವದ ಧರ್ಮದವರಾಗಿದ್ವಿ. ಈಗ ನಾವು ಬೇರೆಯವರಿಗೆ ದುಃಖ ಕೊಡುವಂತಹ ರಾಕ್ಷಸರಾಗ್ಬಿಟ್ಟಿದೀವಿ. ಯಾವ ದಿನ ಆದ್ರೂ ಆ ರೀತಿ ಕಳೆಯುತ್ತಾ ಬೆಳಗಿನಿಂದ ಸಾಯಂಕಾಲದವರೆಗೂ ನಮ್ಮ ಮನಸ್ಸು ವಾಚ ಕರ್ಮಣ ಮನಸ್ಸಿನ ಸಂಕಲ್ಪಗಳಿಂದ ವಾಚ ಭಾಷೆಯಿಂದ ಕರ್ಮೇಂದ್ರಿಯಗಳ ಕರ್ಮದಿಂದ ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂತ ದುಃಖ ಕೊಡೋದಿಲ್ಲ ಅಂತ ತೊಂದರೆ ಕೊಡೋದಿಲ್ಲ ಅಥವಾ ಸ್ವತಃ ತೊಂದರೆ ಕೊಡಗಾಗೋದಿಲ್ಲ. ಯಾರು ಬೇರೆಯವರಿಗೆ ತೊಂದರೆ ಕೊಡೋದಿಲ್ವೋ, ಬೇರೆಯವರಿಂದ ಯಾರು ತೊಂದರೆ ಕೊಡಗಾಗೋದಿಲ್ವೋ, ಅದಕ್ಕೆ ಗೀತೆಯಲ್ಲೂ ತಿಳಿಸಲಾಗಿದೆ. ಜ್ಞಾನ ಎಲ್ಲ ಅದೇ ಗೀತೆದಾಗಿದೆ. ಯಾರು ಸಂಸಾರಕ್ಕೆ ಉದ್ವೇಗವನ್ನ ಉಂಟು ಮಾಡ್ಲಿಕ್ಕೆ ನಿಮಿತ್ತ ಆಗೋದಿಲ್ವೋ,
ಅವ್ರು ಸಂಸಾರಕ್ಕೆ
ಸಂಸಾರದ ಜನರಿಂದನೂ ಸ್ವತಃ ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಅಂದ್ರೆ ಅವ್ರು ಸ್ವತಃ ದುಃಖಿ ಆಗೋದಿಲ್ಲ, ಬೇರೆಯವರಿಗೂ ದುಃಖವನ್ನ ಕೊಡೋದಿಲ್ಲ. ಬಾಬಾನು ಸಹ ನಮಗೆ ಏನೇನ್ ಕಲ್ಸ್ಕೊಡ್ತಾರೆ, ಯಾವ ಸ್ಥಿತಿಯನ್ನ ನಾವು ಧಾರಣೆ ಮಾಡ್ಕೊಳ್ಬೇಕು, ದುಃಖವನ್ನ ತಗೊಳ್ಳಬಾರ್ದು, ದುಃಖವನ್ನ ಕೊಡ್ಲೂಬಾರ್ದು. ನೀವು ತಿಳ್ಕೊಂಡಿದ್ದೀರಾ, ನಮ್ಮ ಧರ್ಮ ತುಂಬಾನೇ ಸುಖವನ್ನ ಕೊಡುವಂತದಾಗಿದೆ. ಇಬ್ರಾಹಿಂ ಬುದ್ಧ ಕ್ರೈಸ್ತನ ಧರ್ಮಗಳೇನಿದವೋ ಅದು ಮಾನವೀಯ ಧರ್ಮ ಆಗಿದೆ, ಮನುಷ್ಯನ ಮುಖಾಂತರ ಸ್ಥಾಪನೆ ಮಾಡಿರುವ ಧರ್ಮಗಳಾಗಿದ್ದಾವೆ. ಆದ್ರೆ ನಮ್ಮ ಧರ್ಮ ಏನಿದೆಯೋ, ನಿರಾಕಾರ ಪರಂಪಿತ ಶಿವ ಈ ಧರಣಿಯಲ್ಲಿ ಬಂದು ಏನ್ ಸ್ಥಾಪನೆ ಮಾಡ್ತಾರೋ ಅದು ತುಂಬಾನೇ ಜಾಸ್ತಿ ಸುಖವನ್ನ ಕೊಡುವಂತದಾಗಿದೆ. ಹಾಗಾಗಿ ನಮ್ಮ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಒಂದ್ ವೇಳೆ ಪ್ರಾಣ ಕೊಡೋ ಸಮಯ ಬಂದ್ರು ಸಹ ಖುಷಿ ಖುಷಿಯಾಗಿ ನಾವು ಪ್ರಾಣವನ್ನ ಅರ್ಪಣೆ ಮಾಡಬೇಕು. ಇಲ್ಲಿ ಓಡೋಗುವಂತಹ ಮಾತಿಲ್ಲ. ಇಲ್ಲ ಅಂದ್ರೆ ಬೌದ್ಧಿಸ್ ಏನ್ ಮಾಡಿದ್ರು, ಎಲ್ಲಿ ಮುಸಲ್ಮಾನರು ಖಡ್ಗವನ್ನ ತೋರಿಸಿದ್ರು ಅಲ್ಲಿ ಮುಸಲ್ಮಾನ್ ಧರ್ಮವನ್ನು ಸ್ವೀಕಾರ ಮಾಡ್ಬಿಟ್ರು. ತಂದೆ ತಿಳಿಸ್ತಾರೆ, ಸ್ವಧರ್ಮೇ ನಿಧನಂ ಶ್ರೇಯ,
ಅಪನೆ ಧರ್ಮೇ ಮರಣ ಅಷ್ಟೇ,
ತಮ್ಮ ಧರ್ಮದಲ್ಲಿ ಮೃತ್ಯು ಹೊಂದೋದೇ ಒಳ್ಳೇದು. ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆದ್ರೆ ತುಂಬಾನೇ ದುಃಖ ಸಹನೆ ಮಾಡ್ಕೊಳ್ಬೇಕಾಗುತ್ತೆ.
ಬೇರೆ ಧರ್ಮದಲ್ಲಿ ಕನ್ವರ್ಟ್ ಮಾಡುವವರು ದಾಸದಾಸಿಯನ್ನಾಗಿ ಮಾಡುತ್ತಾರೆ.
ಎಲ್ಲದಕ್ಕಿಂತ ಕಠೋರ ಧರ್ಮ ಸೇವಕ ಧರ್ಮ ಆಗಿದೆ. ದಾಸದಾಸಿಯ ಧರ್ಮ ಏನಿದೆಯೋ ಅದು ತುಂಬಾನೇ ಕಠೋರವಾಗಿರುತ್ತೆ. ತುಂಬಾನೇ ಜಾಸ್ತಿ ದುಃಖವನ್ನ ಸಹನೆ ಮಾಡ್ಕೊಳ್ಬೇಕಾಗುತ್ತೆ. ಈ ಮಾತನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ನಾವ್ ಯಾಕೆ ಈ ಧರ್ಮದಲ್ಲಿ ಬಂದ್ವಿ? ನಾವು ದೇವಿ ದೇವತಾ ಸನಾತನ ಧರ್ಮದಲ್ಲಿ ಯಾಕೆ ಬರ್ಲಿಲ್ಲ? ಯಾಕೆ ಈ ಮಾತನ್ನ ಯಾರು ಹೇಳಲಿಕ್ಕಾಗಲ್ಲ? ಕೇಳು, ಯಾವತ್ತಾದ್ರೂ ಹೇಳುತ್ತಾ ನನಗೆ ಬೇರೆಯವ್ರ ಕಚ್ಚೋದು ಪ್ರಿಯ ಅನ್ಸೋದಿಲ್ಲ, ಇಷ್ಟ ಆಗೋದಿಲ್ಲ ಅಂತ? ಅದ್ರ ಧರ್ಮನೇ ಆಗಿದೆ. ಎಲ್ಲಿ ಕೋಮಲ ಆಗಿರೋದನ್ನ ನೋಡುತ್ತೋ ಅಲ್ಲಿ ಕಚ್ಚುತ್ತೆ. ಅಂದ್ರೆ ಯಾರು ಯಾವ ಧರ್ಮದವರಾಗಿರ್ತಾರೋ ಅವರಿಗೆ ತಮ್ಮ ಧರ್ಮ ಪ್ರಿಯ ಆಗಿರುತ್ತೆ. ತಮ್ಮ ಧಾರಣೆಯಲ್ಲೇ ಖುಷಿಯಾಗಿರ್ತಾರೆ. ಹಾಗಾಗಿ ಯಾರು ಈ ರೀತಿ ಹೇಳೋ ಹಂಗಿಲ್ಲ, ನಾವು ಆ ದೇವಿ ದೇವತಾ ಸನಾತನ ಧರ್ಮದಲ್ಲಿ ಯಾಕೆ ಬರ್ಲಿಲ್ಲ ಅಂತ. ನೀವು ತಿಳ್ಕೊಂಡಿದ್ದೀರಲ್ವಾ, ಆದಿ ಸನಾತನ ದೇವಿ ದೇವತಾ ಧರ್ಮ ಆದಿಯಲ್ಲಿ ಇತ್ತು. ಇಬ್ರಾಹಿಂ ಬುದ್ಧ ಕ್ರೈಸ್ಟ್ಗಿನ ಮುಂಚೆ ಧರ್ಮ ಇತ್ತೋ ಇಲ್ವೋ?
ಇಸ್ಲಾಂ ಧರ್ಮ, ಕ್ರೈಸ್ಟ್ ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ ಇನ್ಸೆ ಪಹಲೆ ಇಸ್ ಧರ್ತಿ ಪರ್ ಧರ್ಮ ಥಾ ಕಿ ನಹೀ ಥಾ?
ಇಸ್ಲಾಂ ಧರ್ಮ, ಬೌದ್ಧ ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕಿಂತ ಮುಂಚೆ ಈ ಸೃಷ್ಟಿಯಲ್ಲಿ ಧರ್ಮ ಇತ್ತೋ ಇಲ್ವೋ?
ಈ ಮನುಷ್ಯಕ್ಕೆ ಹಿಸ್ಟ್ರಿ ಜಾಸ್ತಿ ಹೇ ಮನುಷ್ಯಕ್ಕೆ ಧರ್ಮ ಸ್ಥಾಪನೆ.
ಮನುಷ್ಯನ ಹಿಸ್ಟ್ರಿ ಯಾವಾಗಿನಿಂದ ಇದೆಯೋ ಅವಾಗಿನಿಂದನೇ ಧರ್ಮಗಳ ಸ್ಥಾಪನೆ ಆಗಿದ್ದು. ಅದಕ್ಕೂ ಮುಂಚೆನೂ ಸಹ ಈ ಸೃಷ್ಟಿಯಲ್ಲಿ ಧರ್ಮ ಇತ್ತು. ಅದೇ ಧರ್ಮ ಇತ್ತು ಯಾವ್ದನ್ನ ಪರಮಾತ್ಮ ತಂದೆ ಬಂದು ಸ್ಥಾಪನೆ ಮಾಡಿದ್ರು. ಅದು ಮಾನವೀಯ ಧರ್ಮ ಆಗಿದ್ದಿಲ್ಲ. ಮನುಷ್ಯನ ಮುಖಾಂತರ ಸ್ಥಾಪನೆ ಮಾಡಿರೋ ಧರ್ಮ ಆಗಿದ್ದಿಲ್ಲ. ಸ್ವತಃ ಪರಮಾತ್ಮ ತಂದೆ ಬಂದು ಆ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಇನ್ನು ಉಳಿದ ಧರ್ಮಗಳು ನಂಬರ್ ವಾರ್ ಆಗಿ ಬರ್ತಾರೆ. ಯಾವಾಗ ಬರ್ತಾರೆ? ಯಾವಾಗ ಮನುಷ್ಯನ ಮುಖಾಂತರ ಹರಡ್ಸಿರುವಂತಹ ಧರ್ಮಗಳು ಬರುತ್ತೋ ಅವಾಗ್ನಿಂದನೇ ಈ ಸೃಷ್ಟಿಯಲ್ಲಿ ದ್ವೈತವಾದಿ ಆರಂಭ ಆಗುತ್ತೆ. ದ್ವೈತ ಅಂದ್ರೆ ಎರಡೆರಡು ಮಾತುಗಳು ಶುರು ಆಗುತ್ತೆ. ಯಾವಾಗ ಎರಡು ಮಾತುಗಳು ಶುರು ಆಗುತ್ತೋ ಆಗ ಎರಡು ಪ್ರಕಾರದ ಧಾರಣೆ ಆಗುತ್ತೆ. ಎರಡೆರಡು ಧರ್ಮಗಳಾಗುತ್ತೆ, ಎರಡೆರಡು ರಾಜ್ಯಗಳಾಗುತ್ತೆ, ಬಹಳಷ್ಟು ಮತಗಳಾಗುತ್ತೆ, ಆಗ ಪರಸ್ಪರದಲ್ಲಿ ಸಂಘರ್ಷ ಮಾಡ್ತಾರೆ, ಆಗ ನರಕದ ಸೃಷ್ಟಿ ಆಗುತ್ತೆ. ಮಾನವೀಯ ಧರ್ಮಗಳು ನರಕವನ್ನಾಗಿ ಮಾಡುತ್ತೆ.
ಈಶ್ವರ
ಈಶ್ವರ ಏನ್ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ ಅದು ಸ್ವರ್ಗ ಆಗುತ್ತೆ. ನೀವು ಮಕ್ಕಳು ಈ ಮಾತನ್ನ ತಿಳಿಸಬಹುದು? ಯಾವ ಮಾತನ್ನ? ಆದಿಯಲ್ಲಿ ಕೇವಲ ಒಂದೇ ಧರ್ಮ ಇತ್ತು, ಎಲ್ಲಾ ಧರ್ಮದರು ಆ ಆದಿ ಪಿತಾನ ಸ್ವೀಕಾರ ಮಾಡ್ತಾರೆ. ಆದಿ ಪಿತಾ ಅಂದ್ರೆ, ಪಿತಾ ಅಂದ್ರೆ ತಂದೆ. ಕ್ರಿಶ್ಚಿಯನ್ಸ್ ಸಹ ಬೈಬಲ್ ನಲ್ಲೂ ಹೇಳಿದ್ದಾರೆ ಆಡಮ್ ಮತ್ತೆ ಈವ್ ಸೃಷ್ಟಿಯ ಆದಿ ಪಿತಾ ಇದ್ರು. ಮುಸಲ್ಮಾನರ ಖುರಾನ್ ಅಲ್ಲೂ ಇದೆ. ಏಂಜಲ್ ನಲ್ಲೂ ಇದೆ, ಆದಮ್ ಮತ್ತೆ ಅವರ ಗಾಯನ ಇದೆ. ಅವರು ಈ ಸೃಷ್ಟಿಯ ಆದಿಯನ್ನ ಮಾಡೋರ್ನ ತಿಳ್ಕೊಂಡಿದ್ದಾರೆ. ಯಾರು ಸೃಷ್ಟಿಯ ಆದಿ ಮಾಡೋರಾಗಿದ್ರು ಅದ್ರ ಬಗ್ಗೆ ವಿಸ್ತಾರವಾಗಿ ಹಿಸ್ಟ್ರಿ ಭಾರತೀಯ ಸಾಹಿತ್ಯದಲ್ಲಿ ಏನ್ ಸಿಗುತ್ತೋ ಬೇರೆ ಯಾವ ಧರ್ಮ ಗ್ರಂಥಗಳಲ್ಲೂ ಸಿಗೋದಿಲ್ಲ. ನೀವು ಮಕ್ಕಳು ಈ ಮಾತನ್ನ ತಿಳಿಸುವುದು ಇದು ಅನಾದಿ ಮಾಡಲ್ಪಟ್ಟಿರುವಂತಹ ಆಟ ಆಗಿದೆ. ಇದರಲ್ಲಿ ಮತ್ತೆ ಪುನಃ ಸತ್ಯುಗ ಆಗುತ್ತೆ. ಇದು ಯಾವ ರೀತಿಯಾಗಿ ಅನಾದಿ ಮಾಡಲ್ಪಟ್ಟಿರುವಂತ ಆಟ ಆಗಿದೆ ಅಂದ್ರೆ, ಅಂದ್ರೆ ಇದು ಅನಾದಿ ಸೃಷ್ಟಿಯಾಗಿದೆ ಅಂದ್ರೆ ಈ ಸೃಷ್ಟಿಯ ಆದಿನೂ ಆಗುದಿಲ್ಲ ಅಂತ್ಯನು ಆಗುದಿಲ್ಲ. ಈ ನಾಲ್ಕು ಯುಗಗಳ ಚಕ್ರ ಏನಿದೆಯೋ ಇದು ತಿರುಗ್ತಾನೆ ಇರುತ್ತೆ. ಸತ್ಯುಗ, ತ್ರೇತಾಯುಗ, ದ್ವಾಪರ್, ಕಲಿಯುಗ. ಯಾವ ರೀತಿಯಾಗಿ ಮನುಷ್ಯ ಆತ್ಮಗಳಿದ್ದಾರೆ, ಯಾವ ರೀತಿಯಾಗಿ ಜನ್ಮ ಪಡ್ಕೊಳ್ತಾರೆ, ಬಾಲ್ಯಾವಸ್ಥಾ ಬರುತ್ತೆ, ಯುವಾವಸ್ಥಾ ಬರುತ್ತೆ, ವೃದ್ಧಾವಸ್ಥಾ ಬರುತ್ತೆ, ಮತ್ತೆ ಮೃತ್ಯು ಪಡ್ಕೊಳ್ತಾರೆ, ಮತ್ತೆ ಜನ್ಮ ಪಡ್ಕೊಳ್ತಾರೆ. ಯಾವ ರೀತಿಯಾಗಿ ಈ ಚಕ್ರ ತಿರುಗ್ತಾನೆ ಇರುತ್ತೋ ಅದೇ ರೀತಿಯಾಗಿ ಸೃಷ್ಟಿಯ ಚಕ್ರನು ತಿರುಗ್ತಾನೆ ಇರುತ್ತೆ. ಇದರಲ್ಲಿ ಮತ್ತೆ ಪುನಃ ಸತ್ಯುಗ ಬರುತ್ತೆ. ಭಾರತದಲ್ಲಿ ಸತ್ಯುಗ ಆಗುತ್ತೆ. ಎಲ್ಲಕ್ಕಿಂತ ಜಾಸ್ತಿ ಅಸತ್ಯ ಕಂಡ ಯಾವ್ದಾಗುತ್ತೆ? ಭಾರತನೇ ಅಸತ್ಯ ಕಂಡ ಆಗುತ್ತೆ. ಈಗ ವಿದೇಶಿಗಳು ಭಾರತದಲ್ಲಿ ಬರ್ತಾರೆ, ತಕ್ಷಣ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ? ಯಾಕೆಂದ್ರೆ ಇಲ್ಲಿ ಈಗ ಎಷ್ಟು ಅಸತ್ಯತೆ, ಕಳ್ಳರು, ಡಕಾಯಿತರು ಕಂಡು ಬರ್ತಾರೋ ಅಷ್ಟು ಸಂಸಾರದಲ್ಲಿ ಮತ್ತೆ ಎಲ್ಲೂ ಕಂಡು ಬರೋದಿಲ್ಲ. ಭಾರತದಲ್ಲೇ ಸ್ವರ್ಗ ಇರುತ್ತೆ, ಭಾರತದಲ್ಲೇ ರೌರವ್ ನರಕ ಇರುತ್ತೆ. ಭಾರತನೇ ಅವಿನಾಶಿ ಖಂಡ ಆಗಿದೆ. ಇನ್ನು ಉಳಿದ ಧರ್ಮಖಂಡಗಳು ವಿನಾಶಿ ಆಗಿದ್ದಾವೆ. ಭಲೇ ಕ್ರಿಶ್ಚಿಯನ್ ಧರ್ಮಖಂಡ ಆಗಿರ್ಬೋದು, ಭಲೆ ಅರೇಬಿಯನ್ಸ್ ಮುಸಲ್ಮಾನ್ ಖಂಡ ಆಗಿರ್ಬೋದು, ಬೌದ್ಧಿ ಧರ್ಮಖಂಡ, ಟಿಬೆತ್, ಚೀನಾ, ಜಪಾನ್ ಆಗಿರ್ಬೋದು, ಅವೆಲ್ಲವೂ ವಿನಾಶಿ ಆಗಿದ್ದಾವೆ. ಅದಕ್ಕೇನ್ ಪ್ರೂಫ್ ಇದೆ? ಎರಡ್ ಸಾವಿರ 500 ವರ್ಷದ ಏನ್ ಹಿಸ್ಟ್ರಿ ಇದೆಯೋ ಅದೇ ಇದಕ್ಕೆ ಪ್ರೂಫ್ ಆಗಿದೆ. ಮನುಷ್ಯನ ಮಸ್ತಿಷ್ಕದ ಪಟಲದಲ್ಲಿ ಅಂದ್ರೆ ಮನುಷ್ಯನ ಬುದ್ಧಿಯಲ್ಲಿ 300 ವರ್ಷಗಳ ಮುಂಚೆ ಆಸ್ಟ್ರೇಲಿಯಾದ ಹೆಸರು ಗುರುತನು ಇದ್ದಿಲ್ಲ.
ಆಪ್ಕೆ 500 ಸಾಲ ಪಹಲೆ ಅಮೇರಿಕಾ ಕಾ ಮನುಷ್ಯ ಕೇ ಮಸ್ತಿಷ್ಕ ಮೇ ನಾಮ ನಿಶಾನ್ ನಹೀ ಥಾ.
500 ವರ್ಷಗಳ ಮುಂಚೆ ಮನುಷ್ಯನ ಬುದ್ಧಿಯಲ್ಲಿ ಅಮೇರಿಕಾದ ಹೆಸರು ಗುರುತನು ಇದ್ದಿದ್ದಿಲ್ಲ.
ಪಹಲಿ ಬಾರ್ ಕೊಲಂಬಸ್ ನೇ ಉಸ್ಕೋ ಲಿಯಾ ಥಾ.
ಮೊಟ್ಟ ಮೊದಲು ಕೊಲಂಬಸ್ ಅಮೇರಿಕಾವನ್ನ ಕಂಡು ಹಿಡಿದ್ರು.
ನಾವು ಲೇಟರ್ ಅಚಾನಕ್ ಅಂಟಾ ಸಿಟಿ ಪಹುಂಚಿದೆ.
ಅಕಸ್ಮಾತ್ ಆಗಿನೆ ಹಡಗನ್ನ ತಗೊಂಡು ಅಲ್ಲಿಗೆ ತಲುಪಿದ್ರು. ಅಲ್ಲಿ ನೋಡಿದಾಗ ಆಂಗ್ಲೋ ಇಂಡಿಯನ್ಸ್ ಇರ್ತಾ ಇದ್ರು. ಅಂದ್ರೆ ಆ ಆಂಗ್ಲೋ ಇಂಡಿಯನ್ಸ್ ಸಹ ಎಲ್ಲಿ ವಾಸ ಮಾಡೋರಾಗಿದ್ರು? ಇಂಡಿಯಾದಿಂದನೇ ದಾರಿ ತಪ್ಪಿ ಎಲ್ಲೋ ಹಡಗ್ನಲ್ಲಿ ತಲುಪಿದ್ರು. ಅಲ್ಲಿಂದ ಮತ್ತೆ ವಾಪಸ್ ಬರೋ ಮಾರ್ಗವನ್ನ ಮರ್ತ್ ಬಿಟ್ರು.
ಹಾಗಾಗಿ ಎಲ್ಲದಕ್ಕಿಂತ ಪ್ರಾಚೀನ ದೇಶ ಅವಿನಾಶಿ ಖಂಡ ಆಗಿದೆ ಭಾರತ ಖಂಡ.
ಅವಿನಾಶಿ ಖಂಡ ಭಾರತ ಆಗಿದೆ. ಇಲ್ಲಿ ದೇವತೆಗಳನ್ನು ಇರ್ತಾರೆ, ಅದೇ ದೇವತೆಗಳು ಅನೇಕ ಜನ್ಮಗಳನ್ನ ಪಡ್ಕೊಳ್ತಾ ಯಾವಾಗ ಅವರ ಆತ್ಮರೂಪಿ ಬೀಜ ಈ ಸೃಷ್ಟಿಯ ಚಕ್ರದಲ್ಲಿ ಅನೇಕ ಬಾರಿ ಜನನ ಮರಣ ಚಕ್ರದಲ್ಲಿ ಬರುತ್ತೋ ಜನನ ಮರಣ ಚಕ್ರವನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಪೂರ್ತಿಯಾಗಿ ಆತ್ಮ ಕೆಳಗಡೆ ಬಿದ್ದ್ಬಿಡುತ್ತೆ. ವಿದೇಶಿಗಳ ಆತ್ಮ ಅಷ್ಟೊಂದು ಕೆಳಗಡೆ ಬೀಳೋದಿಲ್ಲ. ಬೇರೆ ಧರ್ಮ ಕಂಡರದ ಆತ್ಮ ಅಷ್ಟೊಂದು ಕೆಳಗಡೆ ಬೀಳೋದಿಲ್ಲ. ಎಷ್ಟು ಭಾರತವಾಸಿಗಳು ಕೆಳಗಡೆ ಬೀಳ್ತಾರೆ. ಇವರು ದೇವತೆಗಳನ್ನು ಆಗಿದ್ರು, ಅಂತಿಮ ಜನ್ಮದಲ್ಲಿ ದೈತ್ಯರು ರಾಕ್ಷಸರು ಆಗ್ಬಿಡ್ತಾರೆ. ತಂದೆಯ ಜನ್ಮನು ಇಲ್ಲೇ ಆಗುತ್ತೆ. ಸುಪ್ರೀಂ ಸೋಲ್ ತಂದೆನು ಇದೇ ಭೂಮಿಯಲ್ಲೇ ಬರ್ತಾರೆ. ಯಾರು ಎಲ್ರಿಗಿಂತ ಜಾಸ್ತಿ ಕೆಳಗಡೆ ಬಿದ್ದಿದ್ದಾರೋ ಜಾಸ್ತಿ ಕೆಳಗಡೆ ಬಿದ್ದಿರೋರ್ನೇ ಮೇಲ್ಗಡೆ ಎತ್ತು ಅಂತನಾಗಿದ್ದಾನೆ. ಉದ್ಧಾರ ಮಾಡುವಂತ ಪರಮಪಿತ ಪರಮಾತ್ಮ ಭಾರತದಲ್ಲೇ ಬರ್ತಾನೆ. ಅವನು ದಿವ್ಯ ಜನ್ಮ ಆಗಿದೆ, ಸಾಧಾರಣ ಜನ್ಮ ಆಗಿಲ್ಲ. ಅವನು ನರಕವನ್ನ ಸ್ವರ್ಗವನ್ನಾಗಿ ಮಾಡುವಂತನಾಗಿದ್ದಾನೆ. ಈಗ ಭಾರತ ಏನು ಸತ್ಯುಗದಲ್ಲಿ ಸ್ವರ್ಗ ಆಗಿತ್ತು, ಅದ್ರ ಹೆಸರೇನಾಗಿತ್ತು? ಸತ್ಯುಗ. ಅದೇ ಭಾರತ ಈಗ ನರಕ ಆಗಿದೆ. ಸ್ವರ್ಗವನ್ನ ನೆನಪು ಖಂಡಿತ ಮಾಡ್ತಾರೆ. ಎಲ್ಲಾ ಧರ್ಮದರು ಸ್ವರ್ಗ ಜನ್ನತ್ ಪ್ಯಾರಡೈಸ್ ನ ನೆನಪು ಮಾಡ್ತಾರೋ ಇಲ್ವೋ? ನೆನಪು ಮಾಡ್ತಾರಲ್ವಾ? ನೆನಪು ಮಾಡ್ತಾರೆ ಅಂದ್ರೆ ಅವರ ಆತ್ಮದಲ್ಲಿ ಸುಖವನ್ನ ಭೋಗಿಸೋ ಸಂಸ್ಕಾರ ಇದೆ. ಭಲೆ ಕ್ರಿಶ್ಚಿಯನ್ ಆತ್ಮ ಆಗಿರ್ಬೋದು, ಮುಸಲ್ಮಾನ್ ಆತ್ಮ ಆಗಿರ್ಬೋದು, ಅವರು ಖಂಡಿತ ಸ್ವರ್ಗವನ್ನ ಭೋಗಿಸಿದ್ದಾರೆ.
ಈಗ ಆ ಸ್ವರ್ಗ ಈ ಸೃಷ್ಟಿಯಲ್ಲಿ ಪುನಃ ಬರಲಿದೆ. ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಆ ಪರಮಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ.
ಯಾವಾಗ ಬರ್ತಾರೆ? ಇದು ಮಕ್ಕಳಾಗಿರೋ ನಿಮಗೆ ಈ ನಾಲೆಜ್ ಸಿಕ್ಕಿದೆ. ಜಗತ್ತಿನಲ್ಲಿರೋರಿಗೆ ಈ ಮಾತು ಗೊತ್ತಿಲ್ಲ. ನಮಗೆ ಯಾವ ಸಂಶಯನೂ ಇಲ್ಲ. ಈ ಮಾತು ಈ ರೀತಿ ಹಾಕಿದೆ, ಯಾವ ಮಾತಿನಲ್ಲೂ ನಮಗೆ ಅನಿಶ್ಚಯ ಬರಲ್ಲ. ಒಂದ್ ವೇಳೆ ಯಾರಾದ್ರೂ ಉಲ್ಟಾ ಪುಲ್ಟಾ ಪ್ರಶ್ನೆಗಳನ್ನ ಕೇಳಿದ್ರೆ, ಅವರಿಗೆ ತಿಳಿಸಲಾಗುತ್ತೆ, ಮೊದಲು ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ, ತಂದೆ ಮತ್ತು ಆಸ್ತಿಯನ್ನ ತಿಳ್ಕೊಳ್ಳಿ. ಅವರ ಸಾಕಷ್ಟು ಪ್ರಶ್ನೆಗಳಿಗೆ ವಿಸ್ತಾರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಮೊದಲು ಏನ್ ಮಾಡ್ಬೇಕು? ಮೊದಲು ತಮ್ಮ ತಂದೆಯನ್ನ ಗುರುತಿಸ್ರಿ. ತಂದೆಯೇನು ದೇಹದಿನ ಸುಖ ಶಾಂತಿಯ ಆಸ್ತಿಯನ್ನ ಕೊಡುವಂತನಾಗಿದನು? ದೇಹದಿನ ತಂದೆ ಆ ಆಸ್ತಿಯನ್ನ ಗುರುತಿಸ್ರಿ. ತಂದೆ ಮತ್ತೆ ತಂದೆಯ ಆಸ್ತಿ ಈ ಎರಡು ಮಾತುಗಳನ್ನ ಗುರುತಿಸಿದ್ರಿ ಅಂದ್ರೆ ಆಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನ ಸಿಗುತ್ತೆ.